ಇದರ ಉದ್ದೇಶ ನಮ್ಮೊಳಗೆ ಎಷ್ಟು ತತ್ವಗಳಿವೆ, ಆ ತತ್ವಗಳಲ್ಲಿ ಇರುವ ದೇವತೆಗಳು ಯಾರು, ಆ ತತ್ವಗಳಲ್ಲಿರುವ ಜಗದ್ರೂಪ ಯಾರು ತಿಳ್ಕೊಂಡು ಆಯಾ ತತ್ವಗಳಿಂದ ಆಯಾ ತತ್ವಾಭಿಮಾನಿಗಳು ಭಗವದ್ ರೂಪ ಬಂತು ಭಗವಂತ ಆಯಾ ತತ್ವಾಭಿಮಾನಿಗಳಲ್ಲಿ ನಿಂತು ಆಯಾ ತತ್ವಗಳ ಮೂಲಕ ಕಾರ್ಯಗಳನ್ನು ನಮ್ಮಲ್ಲಿ ನಡೆಸ್ತಾ ಇದ್ದಾರೆ. ಇಲ್ಲಿ ನಮ್ಮ ಶರೀರದಿಂದ ಸಾಧನಾ ಕಾಲದಲ್ಲಿ ಏನು ಕಾರ್ಯಗಳಾಗ್ತಾ ಇವೆ, ಈ ಕಾರ್ಯ ಒಂದೊಂದು ತತ್ವದ ಕಾರ್ಯ ಅಲ್ಲ, ಎಲ್ಲ ಸಾರಾಸರಟಾಗಿ ಎಲ್ಲ ತತ್ವಗಳು ಸೇರಿ ಎಲ್ಲ ಕಾರ್ಯಗಳನ್ನು ನಡೆಸ್ತಾ ಇರುತ್ತೆ. ಆದರೆ ಒಂದೊಂದು ಸಲ ಆಯಾ ಎಲ್ಲ ತತ್ವಗಳು ಸೇರಿ ಮಾಡಿಸುವ ಕಾರ್ಯದಲ್ಲಿ ಒಂದರದ್ದು ಜಾಸ್ತಿ ಆಗಿ ಇನ್ನೊಂದರದ್ದು ಎಲ್ಲ ಕಡಿಮೆ ಆಗಿರುತ್ತೆ. ಮೂರು ಗುಣಗಳಿವೆ ನಮ್ಮಲ್ಲಿ ನಡೆಯುವಂತಹ ಕಾರ್ಯಗಳೆಲ್ಲ ಮೂರು ಗುಣದ ಕಾರ್ಯಗಳೇ. ಪ್ರತ್ಯೇಕ ಸತ್ವಗುಣದ ಕಾರ್ಯ ಅಂತ ಒಂದು, ರಜೋಗುಣದ ಕಾರ್ಯ ಅಂತ ಒಂದು, ತಮೋಗುಣದ ಕಾರ್ಯ ಅಂತ ಪ್ರತ್ಯೇಕ ಆಗಲ್ಲ. ಮೂರು ಗುಣಗಳು ಸೇರಿ ಎಲ್ಲ ಕಾರ್ಯ ಆಗುತ್ತೆ. ಆದರೆ ಇದು ಸತ್ವಗುಣದ ಕಾರ್ಯ ಅಂತ ಯಾವಾಗ ಹೇಳೋದು ಅಂದರೆ ಮಿಕ್ಕ ಎರಡು ಬಹಳ ಕಡಿಮೆ ಇದ್ದು ಸತ್ವಗುಣ ಜಾಸ್ತಿ ಇತ್ತು ಅದರ ಕಾರ್ಯ ನಡೆಯುತ್ತಾ ಇದ್ದರೆ ಸತ್ವಗುಣದ ಕಾರ್ಯ ಅಂತ ಅಂದರೆ ಅಲ್ಲಿ ರಜೋಗುಣ ತಮೋಗುಣದ ಕಾರ್ಯ ಆಗಲ್ಲ ಅಂತಾರೆ. ಚೂರು ಇದ್ದೇ ಇರುತ್ತೆ, ಶುದ್ಧವಾದ ಒಂದೇ ಗುಣದ ಕಾರ್ಯ ಎಂದು ನಮಗಾಗಲ್ಲ. ಇಷ್ಟು ಈ ತತ್ವಗಳ ಪರಿಚಯ, ತತ್ವಾಭಿಮಾನಿಗಳ ಪರಿಚಯ, ತತ್ವಗಳ ಒಳಗಿರತಕ್ಕಂಥ ಭಗವತ್ ರೂಪಗಳ ಪರಿಚಯ. ನಮ್ಮ ಜೀವನದಲ್ಲಿ ನಿತ್ಯ ಜೀವನದಲ್ಲಿ ತತ್ವಗಳಿಂದ ಆಗುವ ಕಾರ್ಯಗಳು ಇದರ ಪರಿಚಯ, ತತ್ವಗಳ ಲಕ್ಷಣ. ಇದರಿಂದ ನಮಗೇನು ಫಲ ಅಂದರೆ ಹೇಳ್ತಾರೆ, ಈ ಜನ್ಮ ಕೊಟ್ಟಿದ್ದೇ ಭಗವಂತ ಒಳ್ಳೆ ಸಾಧನೆ ಮಾಡಲಿಕ್ಕೆ, ಸಾಧನೆ ಮಾಡಲಿಕ್ಕೆ ಕೊಟ್ಟದ್ದು ವಿಷಯ. ಒಳ್ಳೆ ಸಾಧನೆ ಆಗಬೇಕಾದರೆ ಮೂರು ಗುಣಗಳಲ್ಲಿ ಸತ್ವಗುಣದ ಕಾರ್ಯ ಜಾಸ್ತಿ ಆಗಬೇಕು ನಮ್ಮಲ್ಲಿ. ಪ್ರತಿಯೊಂದು ಕಾರ್ಯದಲ್ಲಿ ಸತ್ವಗುಣದ ಪ್ರಭಾವ ಜಾಸ್ತಿ ಆದರೆ ಆ ಕಾರ್ಯ ಭಗವಂತನ ಪ್ರೀತಿಗೆ ಕಾರಣ ಆಗುತ್ತೆ. ಅದರಲ್ಲೂ ಕೂಡ ಸತ್ವಗುಣದಲ್ಲಿ, ರಜೋಗುಣದಲ್ಲಿ, ತಮೋಗುಣದಲ್ಲಿ ಮೂರು ಭಾಗಗಳಾಗ್ತಾ ಇರುತ್ತೆ. ಯಾವ್ಯಾವ ಅಂದರೆ ಸತ್ವ ಸೂಕ್ಷ್ಮ ಸತ್ವ, ಸ್ಥೂಲ ಸತ್ವ, ಸೂಕ್ಷ್ಮ ರಜೋಗುಣ, ಸ್ಥೂಲ ರಜೋಗುಣ, ಸೂಕ್ಷ್ಮ ತಮೋಗುಣ, ಸ್ಥೂಲ ತಮೋಗುಣ ಅಂತ ಮೂರು ರೀತಿಯಾಗಿ. ಅದರಲ್ಲಿ ಸೂಕ್ಷ್ಮ ಸತ್ವಗುಣ ಅದರಿಂದ ಏನು ಬರುತ್ತೆ ಅಂದರೆ ಭಗವತ್ ಜ್ಞಾನ ಭಕ್ತಿ ಇವೆಲ್ಲವೂ ಕೂಡ ಸೂಕ್ಷ್ಮ ಸತ್ವಗುಣದಿಂದ ಬರುತ್ತೆ. ಸ್ಥೂಲ ಸತ್ವಗುಣದಿಂದ ಲೌಕಿಕವಾದ ಯಥಾರ್ಥ ಜ್ಞಾನವೇ ಬರುತ್ತೆ. ಆದರೆ ಸ್ಥೂಲ ಸತ್ವಗುಣದಿಂದ ಹೊರಗಿನ ಪದಾರ್ಥಗಳ ಸರಿಯಾದ ತಿಳುವಳಿಕೆ ಬಂದು ಆ ಪದಾರ್ಥಗಳ ಮೇಲೆ, ವ್ಯಕ್ತಿಗಳ ಮೇಲೆ ಆಸೆಯನ್ನು ಹುಟ್ಟಿಸಿ ಕಟ್ಟಿ ಹಾಕುತ್ತೆ ಸ್ಥೂಲ ಸತ್ವಗುಣ. ಹಾಗೆ ಸ್ಥೂಲ ರಜೋಗುಣ, ಸೂಕ್ಷ್ಮ ರಜೋಗುಣ, ಸೂಕ್ಷ್ಮ ರಜೋಗುಣ ಏನು ಮಾಡುತ್ತೆ ಅಂದರೆ ದೇವರ ವಿಷಯಕವಾದ ಕಾರ್ಯಗಳು ಮಾಡುವಂತೆ ಮಾಡುತ್ತೆ. ದೇವರ ಕಾರ್ಯಗಳೇ ಮಾಡ್ತೀರ ರಜೋಗುಣ ಬೇಕು. ಆದರೆ ಸ್ಥೂಲ ರಜೋಗುಣ ಏನು ಮಾಡುತ್ತೆ, ಸೂಕ್ಷ್ಮ ರಜೋಗುಣ ದೇವರ ಕಾರ್ಯಗಳನ್ನು ಮಾಡಿಸಿದರೆ ಸ್ಥೂಲ ರಜೋಗುಣ ಹೊರಗಿನ ಸಾಮಾನ್ಯ ಲೌಕಿಕ ಕಾರ್ಯಗಳಲ್ಲಿ ನಮ್ಮನ್ನು ತೊಡಗಿಸುತ್ತೆ. ಸ್ಥೂಲ ತಮೋಗುಣ ಹೊರಗಿನದ್ದೇ ತಪ್ಪಾದ ತಿಳುವಳಿಕೆ ಕೊಟ್ಟು ಹೊರಗೆ ಎದುರು ಬೀಳುವಂತೆ ಮಾಡಿದರೆ, ಸೂಕ್ಷ್ಮ ತಮೋಗುಣ ದೇವರ ಬಗ್ಗೆ ತಪ್ಪು ತಿಳುವಳಿಕೆ ಕೊಡ್ತಾ ಬರುತ್ತೆ. ವಿಪರೀತ ಜ್ಞಾನ, ಸಂಶಯ ಜ್ಞಾನ ಇವೆಲ್ಲವೂ ಕೂಡ ಸ್ಥೂಲ ತಮೋಗುಣದ, ಸೂಕ್ಷ್ಮ ತಮೋಗುಣದ ಕಾರ್ಯ. ಸೂಕ್ಷ್ಮ ಸತ್ವಗುಣದ ಕಾರ್ಯ ದೇವರ ಬಗ್ಗೆ ಒಳ್ಳೆ ತಿಳುವಳಿಕೆ ಜ್ಞಾನ ಭಕ್ತಿ ಕೊಡುವುದಾದರೆ, ಸ್ಥೂಲ ಸೂಕ್ಷ್ಮ ತಮೋಗುಣದ ಕಾರ್ಯ. ಸೂಕ್ಷ್ಮ ಸತ್ವಗುಣ, ಸೂಕ್ಷ್ಮ ತಮೋಗುಣ ಎರಡು ಇರುತ್ತೆ. ಸೂಕ್ಷ್ಮ ತಮೋಗುಣದ ಕಾರ್ಯ ದೇವರಿಗೆ ವಿರುದ್ಧವಾಗಿರತಕ್ಕಂಥ ಪ್ರವೃತ್ತಿ ನಮ್ಮಲ್ಲಿ ಕೊಡುತ್ತೆ, ಜ್ಞಾನವನ್ನು ಕೊಡುತ್ತೆ. ಸರಿ, ಅದು ಸರಿಯಾಗುತ್ತೆ. ಇದನ್ನು ತಿಳ್ಕೊಂಡು ನಮಗೆ ಏನು ಉಪಯೋಗ ಅಂದರೆ, ಭಗವಂತನ ಪೂರ್ಣಾನುಗ್ರಹ ಪಡೆಯಲಿಕ್ಕೆ ನಮ್ಮಲ್ಲಿ ಸೂಕ್ಷ್ಮ ಸತ್ವಗುಣದ ಕಾರ್ಯ, ಸೂಕ್ಷ್ಮ ರಜೋಗುಣದ ಕಾರ್ಯ ಸೂಕ್ಷ್ಮ ಸತ್ವಗುಣದ ಕಾರ್ಯ ದೇವರ ಜ್ಞಾನ, ವಿಶೇಷ ಭಕ್ತಿ ಎಲ್ಲ ಗೊತ್ತಾಗುತ್ತದೆ. ಸೂಕ್ಷ್ಮ ರಜೋಗುಣದ ಕಾರ್ಯ ದೇವರ ಕಾರ್ಯಗಳೇ ಆಗ್ತಾ ಇದು ನಮಗೆ ಹೆಚ್ಚಾಗಿ ಬೇಕಾಗುತ್ತೆ. ಅಲ್ಲಿ ಕಡಿಮೆ ಆಗಬೇಕಾಗಿದ್ದು ಯಾವುದು ಯಾವುದು ಅಂದರೆ ಸ್ಥೂಲ ರಜೋಗುಣದ ಕಾರ್ಯ, ಅದ ಮೇಲೆ ಸ್ಥೂಲ ಸೂಕ್ಷ್ಮ ತಮೋಗುಣದ ಕಾರ್ಯ ಕಡಿಮೆ ಆಗ್ತದೆ. ಹಾಗಾದರೆ ನಮ್ಮ ಜೀವನದಲ್ಲಿ ಸೀರಿಯಸ್ ಅಂತ ಹೇಳ್ತಾರಲ್ಲ, ಗಟ್ಟಿಯಾಗಿ ಕೊಡಬೇಕು, ಸಾಧನೆಗೆ ಅಂತ ಕೊಡಬೇಕು. ಇದು ರಹಸ್ಯ ಕೂಡಿದೆ ಇಲ್ಲಿ ತತ್ವಜ್ಞಾನ ಪ್ರಕರಣದಲ್ಲಿ. ಸುಮ್ಮನೆ ಅದಕ್ಕೆ ಪಂಚೀಕರಣ ಆಗಲಿ ಯಾವುದೇ ಆಗಲಿ ನಿಮಗೆ ಸೃಷ್ಟಿ ತತ್ವಗಳ ಪರಿಚಯ ಆಗ್ತಾ ಇದೆ ಅಂದರೆ ಅದರ ಉದ್ದೇಶವೇ ಗೊತ್ತಿಲ್ಲದೆ ತಿಳ್ಕೊಂಡಿರ್ತೀವಿ. ಪಂಚೀಕರಣ ಆಟ ಇದರಿಂದ ಇದು ಬಂತು, ಇದರಿಂದ ಇದು ಬಂತು, ಇದರಿಂದ ಇದು ಬಂತು, ನಿಮಗೇನು ಬಂತು ಗೊತ್ತಿಲ್ಲ. ಗಣೇಶ ಪುಣ್ಯ ಬಂತು ಹೌದಾ, ಆಡಿದ್ದೇ ಆಗಿದೆ. ಗೋಪಿಚಂದ್ರ ಏನು ಆ ಗೋಪಿ ಕಲಾವಿದ ಗೋಪಿಚಂದ್ರ ಎಲ್ಲ ಖರ್ಚಾಗುವಂತೆ ಎಲ್ಲ ಕಾಮೆಂಟ್ ಮಾಡ್ತಾ ಇದ್ದ ಒಳ್ಳೆ ಕೆಲಸ ಮಾಡ್ತಾ ಇದ್ದ ಯೋಚನೆ ಕೇಳಿಕೊಂಡು ನಾನು ಅದಕ್ಕೆ ಹಾಗೆ ಅದನ್ನು ಹೇಳಿದ್ದಾರೆ. ಈ ತತ್ವಗಳಲ್ಲಿರುವ ಭಗವದ್ ರೂಪಗಳ ಸ್ಮರಣೆ ಮಾಡಿದರೆ ಸಾಧನೆ ವಿಶೇಷ ಆಗುತ್ತೆ. ಆ ದೃಷ್ಟಿಯಲ್ಲಿ ತತ್ವಗಳೆಷ್ಟು ಯಾರೋ ಹೇಳ್ತಾರೆ ಪಂಚವಿಂಶತಿ ತತ್ವ ಹೌದಲ್ಲ, ತತ್ವಗಳು ಎಷ್ಟು ಇಪ್ಪತ್ತೈದು ದೊಡ್ಡವರ ಪ್ರಕಾರ ಸರಿ. ಹಾಗಾದ್ರೆ ಇಪ್ಪತ್ತೈದು ತತ್ವಗಳಲ್ಲಿ ಅವ್ಯಕ್ತ ತತ್ವದ ಪರಿಚಯ ಮಾಡಿಕೊಡು. ಅವ್ಯಕ್ತ ತತ್ವ ಎಂಥದ್ದು? ಮೂರು ಗುಣಗಳಿಂದ ಸೇರಿದೆ, ಸತ್ವಗುಣ ರಜೋಗುಣ ತಮೋಗುಣದಿಂದ ತಯಾರಾಗತ್ತೆ ಅವ್ಯಕ್ತ. ಅವ್ಯಕ್ತ ತತ್ವದ ಕಾರ್ಯಗಳು ಏನು? ಅದರಲ್ಲಿ ಅವ್ಯಕ್ತ ತತ್ವದ ಕಾರ್ಯ ಅಂದರೆ ಮೂರು ಗುಣದ ಕಾರ್ಯವೂ ತೋರುತ್ತೆ. ಅದರಲ್ಲಿ ನಮ್ಮ ಕರ್ಮಾನುಸಾರ ಯಾವ ಗುಣ ಜಾಸ್ತಿ ತೋರಬೇಕೋ ಮಿಕ್ಕದ್ದೆರಡು ಕಡಿಮೆಯಾಗಿ ತೋರುತ್ತೆ. ಸತ್ವಗುಣದ ಕಾರ್ಯಗಳು ಯಾವ್ಯಾವ ಅಂದರೆ ಶಮ ಅದಕ್ಕೆ ಹೇಳಿ ಒಂದು ತಿಂಗಳಾಗಿ ಚೂರು ಚೂರು ಮಾಡಿ ಅದಕ್ಕೆ ಹಿಂದಿನ ಅನುಮತಿ ಸ್ವಲ್ಪ ಕವರ್ ಮಾಡ್ತಾ ಇದ್ದೀನಿ. ಯಾಕಂದರೆ ಮರು ನಮ್ಮ ಸ್ವಭಾವ ಹಿಂದೆ ಹೇಳಿದ್ದೆ ಹಿಂದೆ ಮುಂದೆ ಹೇಳಿದ್ರೆ ಮುಂದೆ ಇವತ್ತು ಹಿಂದೆ ಇವತ್ತು ಹಿಂದೆ ಅಂತ ಹೇಳಿ ಸರಿ. ಅವು ಅಸತ್ವಗುಣದ ಕಾರ್ಯಗಳು ಯಾವುದು ಅಂದರೆ ಶಮ. ಶಮ ಅಂದರೆ ದೇವರಲ್ಲೇ ಮನಸ್ಸು ತಾನಾಗಿ ಹೋಗ್ತಾ ಇರುವುದು ಶಮ. ತಮ ಅಂದರೆ ಇಂದ್ರಿಯ ತಿತಿಕ್ಷಾ ಸಹನ ಶಕ್ತಿ ಹೌದಾ. ಸಹನ ಅಂದರೆ
ನಮ್ಮಲ್ಲಿ ನಮಗಿನ ಕೆಳಗಿನವರಲ್ಲಿ
ನಮಗಿಂತ ಕೆಳಗಿನವರಲ್ಲಿ ನಾವು ತೋರುವಂತ ಒಂದು ದಯ ದಯ ತಿಕ್ಷ ಅಂದ್ರೆ ಏನು ಅಂದ್ರೆ ನಮಗೆ ಇನ್ನೊಬ್ಬರಿಂದ ಉಪದ್ರವ ತಡೆಕೊಳ್ಳುವಂತಹ ತಿಕ್ಷ ಅಂದ್ರೆ ಇನ್ನೊಬ್ಬರಿಂದ ಅಂದ್ರೆ ವ್ಯಕ್ತಿಗಳು ಆಗಬಹುದು ಹೊರಗಿನ ಪಂಚಭೂತಗಳು ಆಗಬಹುದು ಯಾವುದು ಆಗಬಹುದು. ಅಥವಾ ನಮ್ಮ ಅರಣ್ಯಕಾಚಾರ್ಯ ಹೇಳ್ತಾರೆ ತಿತಿಕ್ಷ ಅಂದರೆ ನಮಗಿಂತ ಉತ್ತಮರಾದವರು ಯಾರಾದರೂ ಇದ್ದರೆ ನಮಗೆ ಗೊತ್ತಿದ್ದರೆ ಅವರ ಮೂಲಕ ಭಗವಂತ ನಮಗೇನಾದರೂ ತೊಂದರೆ ಕೊಟ್ಟರೆ ನಾವೇನು ಅವರಿಗೆ ಮಾಡದೇನೆ ನಮ್ಮ ಮೇಲೆ ಉಸಿರು ಮಾಡೋದು ಮೊದಲಾದರೂ ಏನಾದರೂ ನಮಗೆ ಮಾಡಿದರೆ ಅದನ್ನು ಸಹಿಸಿಕೊಂಡಿರುವುದೇ ಯಾಕೆ ದೊಡ್ಡವರಾದರೆ ಸಹಿಸ್ಕೊಂಡಿರ್ಬೇಕಾಗುತ್ತೆ. ನಮ್ಗೇನು ಪರ್ಮ ಅವ್ರು ಒಂದು ಹೇಳಿದ್ರೆ ನಾನು ನೂರು ಬೈದು ಬಂದ್ಬಿಟ್ರೆ ಆಯ್ತು ತೃಪ್ತಿ ಅಲ್ಲಿಗೆ ಜನ್ಮ ಇಡೀ ತೃಪ್ತಿ ಆಗಿರುತ್ತೆ ಇಲ್ಲ. ಭಗವಂತ ದೊಡ್ಡವರ ಮೂಲಕ ಏನೇ ಮಾಡಿಸಿದ್ರು ನಮಗೆ ಒಳ್ಳೆಯದಕ್ಕಾಗಿಯೇ ಮಾಡಿಸ್ತಾ ಇರ್ತಾರೆ. ಅದು ಅನುಗ್ರಹ ಆಗ್ಬೋದು ಆಗ್ರಹವೂ ಆಗ್ಬೋದು. ಆಗ್ರಹವನ್ನು ಕೂಡ ಅನುಗ್ರಹವಾಗಿಯೇ ಪರಿಣಾಮ ಆಗ್ತದೆ. ಅದರಿಂದ ದೊಡ್ಡವರು ಏನು ನಾವು ಸ್ವೀಕಾರ ಮಾಡಿರ್ತೇವೆ ಅವರು ನಮ್ಮೇಲೆ ಸಹಜವಾದರೂ ಒಳ್ಳೆಯವರಾಗುತ್ತಾರೆ. ಎಂದಾದರೂ ಭಗವಂತ ಅವರಲ್ಲಿ ಆ ಪ್ರವೃತ್ತಿಯನ್ನು ಉಂಟು ಮಾಡಿದ ಅದು ಸಾಮಾನ್ಯವಾಗಿ ಎಲ್ಲರಿಗೂ ಇರುತ್ತದೆ. ಅವರವರ ಗುರುಗಳನ್ನು ಎಲ್ಲರನ್ನು ಇಟ್ಕೊಂಡಾಗ ಅವರು ಈ ಭೂಮಿಗೆ ಬಂದಾಗ ಈ ಅನ್ನದ ಪ್ರಭಾವ ಇರುವಾಗ ಅವರಲ್ಲೂ ಕ್ರೋಧಾದಿಗಳು ಬರುವುದು ಸಹಜ. ಅಂಥ ಕಾಲಕ್ಕೆ ಅದನ್ನು ತಡೆದುಕೊಂಡು ಆ ತಡೆಯುವುದೇ ಅವರ ಪೂಜಾ ಅಂತ ಮಾಡಿದರೆ ಅದು ಭಿಕ್ಷ. ಅದು ಸತ್ವಗುಣದಿಂದ ಮಾತ್ರ ಬರಬಹುದು. ಇನ್ನು ತಪಸ್ಸು ಅಂದರೆ ಆಲೋಚನೆ. ತಪ ಆಲೋಚನೆ ಭಗವಂತನ ಕುರಿತೆ ಸದಾ ಆಲೋಚನೆ ಅಂದರೆ ದೇವರ ಕುರಿತಾದ ಆಲೋಚನೆ ಅಂತ ಹೇಗೆ ದೇವರು ದೇವರು ಅಂತ ಆಲೋಚನೆ ಬಂದರೆ ಸಾಕ ದೇವರ ರೂಪ ದೇವರ ಗುಣ ದೇವರ ಕ್ರಿಯೆ ಅದು ಎಲ್ಲೆಲ್ಲಿ ಸತತ ವಿಷಯ ಇಂದ್ರಿಯಗಳಲ್ಲಿ ಪ್ರವಿತ್ರ ನೆನೆಸಿ ದ್ರಾಗಿಸುವ ಲಕ್ಷ್ಮೀ ಪತಿಗೆ ಸರ್ವ ಸಮರ್ಪಣೆಯು ಮಹತ್ವದ ಸಮುದಾಯ ಹೇಳ್ತಿದ್ದಾಳೆ. ಪಾರಾಯಣ ಚಾರ ಚಾರ ಇರುತ್ತೆ, ಒಂದು ಸ್ವಲ್ಪ ಚೆನ್ನಾಗಿ ಮಾಡಬೇಕು.
ಅದರಲ್ಲಿ ಹ್ಯಾಂಗ್ ತಗೊಂಡು ದೇವ್ರ ವಿಚಾರ ಗುಣಗಳಲ್ಲಿ ಹ್ಯಾಂಗ್ ತಗೊಳ್ಬೋದು, ಬೇರೆ ರೂಪಗಳಲ್ಲಿ ಒಂದೊಂದು ರೂಪಕ್ಕೂ ಬೇರೆ ಇಲ್ಲ, ಕ್ರಿಯೆಗಳಲ್ಲಿ ಅವನ್ನೆಲ್ಲ ಮಾಡ್ತಿರೋ ಕೆಲಸಗಳಿಗೆ ಬೇರೆ ಇಲ್ಲ. ಗುಣ ಅಂದರೆ ಯಾವುದೇ ಥಿಂಕ್ ಮಾಡೋದು, ಗುಣ ಅಂದರೆ ಉತ್ತಮವಾದ ಗುಣ ಅದಿದ್ದೇ ಇಲ್ಲ, ಅದರಲ್ಲಿ ಡಿಫ್ರೆನ್ಸ್ ಇಲ್ಲ ಅನ್ನೋದು ಒಂದೇ ಗುಣ
ಅಲ್ಲ. ಒಂದೇ ಗುಣ ಅಂತಲ್ಲ, ಒಂದು ಆತನ ಗುಣಗಳು ನಾನಾ ರೀತಿ ಕಾಣಿಸ್ತಾ ಇದ್ರು ಒಳಗೆ ವ್ಯತ್ಯಾಸ ಇಲ್ಲ. ಯಾಕೆ ದೇವರ ಗುಣ ದೇವರ ರೂಪವನ್ನು ಬಿಟ್ಟಿಲ್ಲ, ದೇವರ ಗುಣ ನಿಮ್ಮ ನೋಡ್ಕೊಳ್ಳಿ, ನೀವೆಲ್ಲ ಒಳ್ಳೆಯವರು, ನಿಮ್ಮ ಒಳ್ಳೆತನ ನಿಮ್ಮನ್ನು ಸಪರೇಟ್ ಮಾಡ್ಲಿಕ್ಕಾಗತ್ತ ಆಗಲ್ಲ. ಇಂದ ರೂಪಕ್ಕೂ ಗುಣಕ್ಕೂ ಅಂಟಿದೆ, ಎಲ್ಲೆಲ್ಲಿ ಗುಣ ಬರುತ್ತೋ ರೂಪ ಬರಲೇಬೇಕು. ಆ ರೀತಿಯಲ್ಲಿ ಎಲ್ಲ ಗುಣಗಳು ಬೇರೆ ಎಂಬ ವ್ಯವಹಾರ ಬರುತ್ತೆ ಎಲ್ಲ ಸರಿ. ಇನ್ನ ತಪ ಆಲೋಚನೆ ಅಂದ್ರೆ ಆಯಾ ಪದಾರ್ಥ ಆಯಾ ವ್ಯಕ್ತಿ ಅಲ್ಲಲ್ಲಿ ಆಯಾ ಆಕಾರದಲ್ಲಿರುವ ಭಗವಂತನ ಸ್ಮರಣೆ ಇದೆ ತಪಸ್ಸು. ಎಲ್ಲೆಲ್ಲಿ ಪದಾರ್ಥಗಳಲ್ಲಿರುವ ಭಗವಂತನ ಸ್ಮರಣೆ, ವ್ಯಕ್ತಿಗಳಲ್ಲಿರುವ ಭಗವಂತನ ಸ್ಮರಣೆ, ಇಂದ್ರಿಯಗಳಲ್ಲಿರುವ ಭಗವಂತನ ಸ್ಮರಣೆ, ಇಂದ್ರಿಯಗಳ ವ್ಯಾಪಾರದಲ್ಲಿರುವ ಭಗವಂತನ ಸ್ಮರಣೆ ಸದಾ ಮಾಡ್ತಾ ಬರುವುದು ತಪಸ್ಸು. ಒಂದು ಇನ್ನು ಸತ್ಯಂ ಭಗವಂತನ ವಿಶೇಷವಾಗಿರ್ತಕ್ಕಂಥ ದೇವರ ಗುರುಗಳ ಅಥವಾ ಗೋ ಬ್ರಾಹ್ಮಣರ ಹಿತವಾದ ಮಾತೆ ಸತ್ಯ ಅನುಷ್ಠಾನ ದಯಾ ನಮಗಿಂತ ಕಡಿಮೆಯಾದವರಲ್ಲಿ ಯಾವುದು ದಯ ಅವರ ನಮಗಿಂತ ಕಡಿಮೆಯಾದವರು ನಮಗೆ ಯಾವಾಗಲೂ ಬರುವಂತ ಅಂತ ಹಾಕಿ ಹಾಕ್ತಾರೆ. ಯಾಕೆ ನಮಗಿಂತ ದೊಡ್ಡವರಿಗೆ ನಮ್ಮನ್ನು ಅಂಟು ಹಾಕಿಲ್ವ, ಅವರಿಗಿಂತ ಕಡಿಮೆ ಆದವರು ನಾವು ನಮ್ಮನ್ನು ಅಂಟು ಹಾಕಿರ್ತಾನೆ, ಹಾಗೆ ನಮಗೂ ನಮಗಿಂತ ಕಡಿಮೆ ಆದವರನ್ನ ಅಂಟು ಹಾಕಿಯೇ ಹಾಕ್ತಾನೆ. ಅಂಥ ಕಾಲಕ್ಕೆ ನಾವು ನಮಗಿಂತ ಕಡಿಮೆಯವರಲ್ಲಿ ಏನು ನೋಡಬೇಕು ಅಂದರೆ ಗುಣ ಅಂತೂ ಕಾಣುತ್ತ ಗುಣ ಕಂಡದ್ದಕ್ಕೆ ಹತ್ತಿರ ಕರೀತೀವಿ. ಆದರೆ ಗುಣದ ಜೊತೆಗೇನೆ ದೋಷಗಳು ಸೂತಿರುತ್ತಲ್ಲ. ಏನು ದೋಷ ನಮಗಿಂತ ಚಿಕ್ಕವರಲ್ಲಿ ಮೊದಲು ದೋಷ ಬರೋದು ಹಾಗಿನಂತೆ ಸುತ್ತು ಬರ್ತಾ ಇದೆ ಸಿಟ್ಟನ್ನು ತಡೆದು ಅವರು ಸಿಟ್ಟು ಮಾಡಿದಾಗಲೂ ನಮ್ಮ ಸಾರಿ ಮಾತಾಡದೇ ಇದ್ದಾಗಲೂ ಮುನಿದಾಗಲೂ ಅವರ ಮೇಲೆ ಸಿಟ್ಟಾಗದೆ ಅವರನ್ನು ಹತ್ತಿರ ಕರೆಯುವುದೇ ನಮಗೆ ಶೋಭ. ಹೌದಲ್ಲ, ದೊಡ್ಡವರ ಲಕ್ಷಣ ಏನು? ಚಿಕ್ಕವರ ತಪ್ಪುಗಳನ್ನು ಮನ್ನಿಸಿ ಅವರನ್ನು ಹತ್ತಿರ ಕರೆದರೆ ದೊಡ್ಡವರ ಲಕ್ಷಣ. ಅದನ್ನೇ ದಯ ಅಂತ ಹೇಳ್ತಾರೆ. ದಯ ಅಂದರೆ ನಮಗಿಂತ ಚಿಕ್ಕವರಲ್ಲಿ ಕಾಣುವ ದೋಷಗಳನ್ನು ನೋಡಿದಾಗ ನಮಗೆ ಬರುವಂಥ ಕ್ರೋಧ ಆಗಿರೋದು ನಮಗೆ ಸುತ್ತ ಬರ್ತಾ ಇರುತ್ತೆ. ಅದನ್ನು ತಡೆದು ಅವರ ಮೇಲೆ ನಾವು ಕೃಪೆಯನ್ನು ತೋರಬೇಕು. ಇನ್ನೊಂದು ಕೃಪ ಅಂತ ಹೇಳಿದ್ರೆ ನಮಗಿಂತ ಚಿಕ್ಕವರ ಮೇಲೆ ಅವರಲ್ಲಿ ದೋಷಗಳು ಕಾಣಿಸ್ತಾ ಇರುತ್ತದೆ. ದೋಷಗಳು ಕಂಡಾಗೆಲ್ಲ ನಾವು ಅವರ ಮೇಲೆ ದಯ ತೋರ್ತಾ ಹೋಗೋದು ಅಂದರೆ ಹಾಗಲ್ಲ. ಅವರಲ್ಲಿ ದೋಷಗಳು ಕಂಡಾಗೆಲ್ಲ ನಮ್ಗೆ ದೊಡ್ಡ ಜವಾಬ್ದಾರಿ ಇರುತ್ತೆ. ಏನಂತ ಆ ದೋಷಗಳನ್ನು ಕಳೆಯೋ ಜವಾಬ್ದಾರಿ ದೊಡ್ಡವರಿಗೆ. ಯಾಕೆ ಅವ್ರು ಸುಮ್ಮನೆ ಕಾಲಿಗೆ ಬೀಳ್ತಾರೆ ಬಂದು ಬಿದ್ದರು ಅಂದರೆ ಏನೋ ಕೈಗಿತ್ತು ಅಂತ ಅರ್ಥ. ರೆಸ್ಪಾನ್ಸಿಬಿಲಿಟಿ, ಏನು ರೆಸ್ಪಾನ್ಸಿಬಿಲಿಟಿ? ಅವರಲ್ಲಿ ಯಾವ್ಯಾವ ದೋಷಗಳು ಕಾಣುತ್ತೋ ಕಂಡಾಗೆಲ್ಲ ಅಲ್ಲಿರುವ ದೀಪಮೂರ್ತಿಯನ್ನು ಸ್ವಾಮಿ ಈ ದೋಷ ಕಳಿ ಕಳಿ ಅಂತ ಗುರುಗಳು ಪ್ರಾರ್ಥನೆ ಮಾಡ್ತಾ ಮಾಡ್ತಾ ಬಂದರೆ ಆವಾಗ ಅಲ್ಲಿರುವಂಥ ಭಗವಂತ ಗುರುಗಳ ಮಾತಿಗೆ ಅವರ ದೋಷಗಳನ್ನು ತೆಗೀತಾ ಬರ್ತಾನೆ. ಇದು ದಯಾ ಅಂತ. ಇನ್ನು ಸ್ಮೃತಿ ನೆನಪು ಎಂಬುದು ಸತ್ವಗುಣದ ಕಾರ್ಯ. ನಾವೇನೋ ಅಂದುಕೊಂಡಿರ್ತೇವೆ ಇವತ್ತಿಂದ ಬೆಳಗ್ಗಿನ ರಾತ್ರಿ ಪರ್ಯಂತ ದೇವರನ್ನು ಸತತ ನೆನೆಯಬೇಕು ಅಂದುಕೊಂಡಿರ್ತೇವೆ. ಹೌದಾ? ಆದರೆ ದೇವರನ್ನ ನೆನೆಯಬೇಕೆಂಬುದೇ ನಮಗೆ ಬರಲಿ. ದೇವರನ್ನ ನೆನಪಿಕೊಳ್ಳಲ್ಲ, ದೇವರನ್ನ ನೆನೆಯಬೇಕು ಅಂತ ನೀನು ಸಂಕಲ್ಪ ಮಾಡಿರ್ತೀವಲ್ಲ ಅದೇ ನೆನಪಿಗೆ ಬರಲ್ಲ. ರಾತ್ರಿ ನೆನಪಾಗುತ್ತೆ, ಓ ಇಷ್ಟನೇ ಬಂದರು ಇಷ್ಟು ಬಂದರೆ ಅದು ಸಹಜವಾಗಿ ಮಾಡ್ಕೊಂಡಿದೆ. ಅದು ಹೋಗಬೇಕಾ ಅಲ್ಲಿ ತೃಪ್ತಿ ಅಂದರೆ ಅಲ್ಲಿ ಈ ತೃಪ್ತಿ ಎಂಬುದು ಬರಬೇಕಾದರೆ ಇನ್ನೊಬ್ಬರಿಗೆ ಸಾಕಪ್ಪ ಅಂತ ಬರ್ತಾ ಇದೆ, ನಮಗೆ ಬೇಕಪ್ಪ ಅಂತ ಬರ್ತಾ ಇದೆ. ಯಾಕೆ ಆಡಿಯನ್ನು ಕೂಡ ಅಂದರೆ ಜ್ಞಾನ ಇಲ್ಲ, ಜ್ಞಾನ ಇಲ್ಲದಕ್ಕೆ ಅಸಂತೃಪ್ತಿ ಜಾಸ್ತಿ ಬರ್ತಾ ಇದೆ. ಏನು ಜ್ಞಾನ ಅಂದರೆ ನಮಗೆ ಬೇಕಾಗಿದ್ದೇನು, ಬಂದದ್ದೇನು, ಮಾಡ್ತಾ ಇರೋದೇನು, ಏನಿದ್ರೆ ಸಾಕು. ದೇವರ ನೆನಪು ಬಂದಂತೆ ಸತತ ದೇವರನ್ನ ನೆನೆದು ಪ್ರಾಣ ಬಿಡಬೇಕು. 100 ವರ್ಷಗಳು ಬದುಕಿದ್ರೆ 100 ವರ್ಷ ಪ್ರತಿ ಕ್ಷಣ ಆದರ ಪೂರ್ವಕ ದೇವರನ್ನ ನೆನೆದು ನೆನೆದು ಪ್ರಾಣ ಬಿಡಲಿಕ್ಕೇ ಬಂದದ್ದು. ಅದು ಬಿಟ್ಟರೆ ಬೇರೆ ಕೆಲಸ ಇಲ್ಲ ನಮಗೆ. ಆ ನೆನೆಯಲಿಕ್ಕೆ ಮಿಕ್ಕ ಎಲ್ಲ ಕಾರ್ಯಕ್ರಮಗಳು ಹಮ್ಮಿಕೊಳ್ತೀವಲ್ಲ, ನಾನಾ ಕಾರ್ಯಕ್ರಮ ಬ್ಯುಸಿ ಆಗಿರ್ತೀವಿ, ಅದೆಲ್ಲ ಕಾರ್ಯಕ್ರಮ ಯಾವುದಕ್ಕೆ ಪ್ರತಿ ಕ್ಷಣ ಅವ ನೆನಪು ಬರಲಿ ಮೀಟರ್ ತಿರುಗಬೇಕು, ಅದು ಸ್ಟಕ್ ಆಗಿರುತ್ತೆ. ದೇವರ ನೆನಪು ಎಂಬ ಮೀಟರ್ ಸ್ಟಕ್ ಆಗಿರುತ್ತೆ, ಕಾರ್ಯಕ್ರಮದ ಮೀಟರಿಂದ ಜೋರಾಗಿ ಹೊರತಾ ಇರುತ್ತೆ, ಅದು ಉಪಯೋಗವಿಲ್ಲ. ಅದಕ್ಕೆ ಹೇಳ್ತಾರೆ ಶ್ರಮೇ ವಹಿ ಕೇವಲ ಅಂದರೆ ಒಣಾಶ್ರಮ ಆಗಿರುತ್ತೆ, ಮೇಲ್ ನೋಡದ ಧಂಬಾಚಾರ ಆಗಿರುತ್ತೆ ಅಂತ ಹೇಳ್ತಾರೆ. ಆದ್ದರಿಂದ ನಮಗೆ ಯಾವಾಗಲೂ ನೆನಪಿರಬೇಕು ಅಂತ ಏನು, ನಾನು ಬಂದದ್ದೇ ದೇವರ ಸ್ಮರಣೆ ಆಗಿ ಅದಿದ್ರೆ ಸಾಕು. ಅದಿರಬೇಕಾದ್ರೆ ನಾನು ಬದುಕಿರಬೇಕು, ಬದುಕಿರಬೇಕಾದ್ರೆ ವಿಶೇಷವಾಗಿ ಶರೀರ ಚೆನ್ನಾಗಿ ಇರಬೇಕು. ಚೆನ್ನಾಗಿರಬೇಕಾದ್ರೆ ಎಷ್ಟು ಇರಬೇಕೋ ಅಷ್ಟು ಇದ್ರೆ ಸಾಕು. ಇದು ಮರೆತರೆ ದೇವರ ನೆನಪೇ ನನ್ನ ಗುರಿ ಎಂಬುದೇ ಮರೆತು ಬಿಟ್ಟರೆ ಜೀವನದಲ್ಲಿ ಗುರಿ ಬೇರೆ ಆಗಿರುತ್ತೆ. ಪಾಯಿಂಟರ್ ದೇವರ ಕಡೆ ಹೋಗದೆ, ದೇವರ ನೆನಪಿನ ಕಡೆ ಹೋಗದೆ ದುಡ್ಡು ಸಂಪಾದನೆ ಮಾಡಬೇಕು, ಇದು ಮಾಡಬೇಕು, ಇದು ಮಾಡಬೇಕು ಅಂತ ಜೀವನದ ಗುರಿಯ ಪಾಯಿಂಟರ್ ಬೇರೆ ಬೇರೆ ಕಡೆ ಹೋಗ್ತಾ ಇರುತ್ತೆ. ಟೋಟಲ್ ಏನಾಗುತ್ತೆ, ಸಾಯೋ ಕಾಲಕ್ಕೆ ಬಂದದ್ದು ಮಾಡದೆ ಬೇಡದ್ದೆಲ್ಲ ಮಾಡಿ ಪ್ರಾಣ ಬಿಡೋದು ಆಗ್ತಾ ಇರುತ್ತೆ. ಒಳ್ಳೆಯ ಅಪೂರ್ವ ಕಳ್ಕೊಂಡವಲ್ಲ ಅಂತ ದುಃಖದಿಂದ ಪ್ರಾಣ ಬಿಡಬೇಕಾಗುತ್ತೆ. ಅದು ಇಲ್ಲದೇ ಇರಬೇಕಾ ನಮಗೆ ಸ್ಮೃತಿ ಅಂದರೆ ನನ್ನ ಜನ್ಮ ಯಾಕೆ ಬಂತು, ಯಾಕೆ ಏನು ಮಾಡಬೇಕು ನಾನು ಪ್ರಧಾನವಾಗಿ ಅಂತ ಒಂದಲ್ಲ ಎರಡಲ್ಲ ಸತತ ಅನೇಕ ಸಲ ದೇವರ ಸ್ಮರಣೆ ಆಗಬೇಕು. ಆ ಸ್ಮರಣೆ ಆಗಬೇಕಾದರೆ ನಾನು ಸ್ಮರಿಸಲಿಕ್ಕೆ ಹುಟ್ಟಿದ್ದೀನಿ ಎಂಬ ನೆನಪು ಉಳಿಯಬೇಕು. ಆ ನೆನಪು ಹೇಗಿರಬೇಕು ಅಂದರೆ ಅಖಂಡ ಸ್ಮೃತಿ ಇರಬೇಕು, ಗುರಿಯ ಅಖಂಡ ಸ್ಮೃತಿ ಬೇಕು. ಹೌದಾ, ನಾನು ಬಂದದ್ದಾಗೆ ಏನು ಮಾಡಬೇಕೆಂಬ ಗುರಿಯ ಅಖಂಡ ಸ್ಮೃತಿ ಬೇಕು, ಜೊತೆಗೆ ದೇವರ ಅಖಂಡ ಸ್ಮೃತಿ ಬೇಕು. ಆ ಎರಡೂ ಬೇಗ ಕೊಡಬೇಕಾದವು ಯಾರು ತಿಳಿಯಬೇಕು. ಅದು ಹರಹ ಪ್ರಯಚ್ಛವಿ ಅಂತ ಹೇಳ್ತಾ ಇದ್ದಾರೆ ರುದ್ರ ದೇವರೇ. ನಮ್ಮ ಗುರಿಯ ನೆನಪು, ಆ ಗುರಿಯ ಮೂಲಕ ಹರಿಯ ನೆನಪು ಎರಡು ಕೊಡುವುದು ರುದ್ರದೇವರೇ. ಅದಕ್ಕೆ ಸ್ಮೃತಿ, ಆ ಸ್ಮೃತಿ ನಮಗೆ ಸದಾ ಇರಬೇಕು. ಇದು ಸಂತಗುಣದ ಕಾರ್ಯ. ಇನ್ನ ತುಷ್ಟಿ ತೃಪ್ತಿ ತ್ಯಾಗ, ತ್ಯಾಗ ಅಂದ್ರೆ ತ್ಯಾಗ ಪದಾರ್ಥ ಕೊಡುವುದು ತ್ಯಾಗ. ಪದಾರ್ಥ ನಮ್ಮಲ್ಲಿ ಇದ್ದಷ್ಟು ಕಾಲ, ಪದಾರ್ಥವೋ ವ್ಯಕ್ತಿಯೋ ನಮ್ಮ ಹತ್ತಿರ ಇದ್ದಷ್ಟು ಕಾಲ ದುರಭಿಮಾನ ಮಾಡದೇ ಇರುವುದು. ಅಭಿಮಾನ ಮಾಡಿ ಏನಂತ ಅಭಿಮಾನ ಮಾಡುವುದು ಅಂದರೆ ಹರಿ ಕೊಟ್ಟ ಪದಾರ್ಥ, ಹರಿ ಕೊಟ್ಟ ವ್ಯಕ್ತಿ, ಇದನ್ನು ಭದ್ರವಾಗಿಡುವುದೇ ಹರಿಯ ಪೂಜಾ ಅಂದರೆ ಅದು ಅಭಿಮಾನ. ಅಡ್ಡಿ ದುರಭಿಮಾನ ಯಾವುದು, ಹರಿ ಕೊಟ್ಟ ಎಂಬ ಎಚ್ಚರ ತಪ್ಪಿ ಇದು ನಂದೇ ಅಂತ ವಸ್ತುವಿನ ಮೇಲೆ ವ್ಯಕ್ತಿಯ ಮೇಲೆ ನಮ್ಮದೇ ಆದ ಒಂದು ದಬ್ಬಾಡಿ ಇದು ನಂದು ಅಂತ ಅಹಂಕಾರದಿಂದ ಪ್ರವೃತ್ತಿಯನ್ನು ಬರುತ್ತಲ್ಲ ಅದನ್ನು ದುರಭಿಮಾನ ಅಂತ ಕರೀತಾರೆ. ಅದಿದ್ರೆ ಸಾಕು ನಾವು ಇಡೀ ಸಾಧನೆ ಹಾಳಾಗಿಬಿಡುತ್ತೆ, ಅದು ಇರಬಾರದು. ಅದಕ್ಕೆ ತ್ಯಾಗ, ತ್ಯಾಗ ಶಬ್ದಕ್ಕರ್ಥ ಇಷ್ಟೇ. ನಮ್ಮ ಸುತ್ತೂ ಇರುವ ಪದಾರ್ಥ, ನಮ್ಮ ನಮಗೆ ಸಂಬಂಧಪಟ್ಟ ವ್ಯಕ್ತಿಗಳು ಭಗವಂತ ಏನು ಕೊಟ್ಟಿದ್ದಾನೆ ಅವರ ಮೇಲೆ ಸದಾ ಇದು ಎಲ್ಲ ದೇವರ ಅಧೀನ, ನಂದಲ್ಲ ನಂದಲ್ಲ ಅಂತ ಎಚ್ಚರ ಏನಿರುತ್ತೆ ಅದನ್ನು ತ್ಯಾಗ ಅನ್ನುತ್ತೆ. ಅರ್ಥಗಳು ಯಾವಾಗಾದರೂ ಭಗವಂತ ತೆಗೆಯಬಹುದು, ವ್ಯಕ್ತಿಗಳನ್ನು ಯಾವಾಗಾದರೂ ತೆಗೆಯಬಹುದು, ಯಾವಾಗಾದರೂ ಯಾರಾದರೂ ದೂರ ಆಗಬಹುದು, ಯಾರ ಅಭಿಮಾನ ಆದರೂ ದೂರ ಆಗಬಹುದು. ಸ್ವಾಮಿ ಕೊಟ್ಟಾಗ ತೆಗೆಯುತ್ತಾರೆ, ಯಾವಾಗ ತೆಗೀತಾನೋ ಗೊತ್ತಿಲ್ಲ, ಹೇಗ್ ಮಾಡ್ತಾನೋ ಗೊತ್ತಿಲ್ಲ. ಎಲ್ಲದಕ್ಕೂ ಸಿದ್ಧ ಆಗಿರುವುದೇ ಅತ್ಯಾಗ. ಸಾಮಾನ್ಯ ನಮ್ಮ ಜೀವನದಲ್ಲಿ ಬರೋದು, ಒಂದು ಪದಾರ್ಥ ಕೊಟ್ಟಿರ್ತೇವೆ, ಕೊಟ್ಟರು ಪದಾರ್ಥದ ಮೇಲೆ ಅಭಿಮಾನ ಹೋಗಿರಲ್ಲ, ಅವರ ಹತ್ರ ಪದಾರ್ಥ ಹೋಗಿರುತ್ತೆ. ನಮ್ದೇ ನಮ್ಮ ನಾವು ಮಾತ್ರ ಕೊಟ್ಟಿರ್ತೇವೆ, ಅದು ತಗೊಂಡು ಹೋಗ್ತಾರೆ, ನಮ್ದು ನಮ್ದು ಅಂತ ನೋಡ್ತಾನೆ. ಇನ್ನು ಬಂದವನಿಗೆ ಇರ್ತಾ ಇರ್ತೀವಿ, ನಮ್ದೇ ನೋಡಿ ಪದಾರ್ಥ ಕೊಟ್ಟಾಯ್ತು ಹೊರತು ಇನ್ನ ಹೋಗಿರಲ್ಲ. ಆ ಅಭಿಮಾನ ತ್ಯಾಗ. ನಂತರ ಸ್ಪೃಹ, ಸ್ಪೃಹ ಎರಡು ರೀತಿ ಬರ್ತಾ ಇದೆ. ದೇಹ, ದೇಹದ ಮೇಲೆ ಸ್ಪೃಹ, ಇದು ನಂದು ನಂದು ನಂದು. ಆದ ಮೇಲೆ ದೇಹಕ್ಕೆ ಸಂಬಂಧಪಟ್ಟದ್ದೆಲ್ಲ ಇದು ನಂದು ನಂದು, ಅದು ಒಂದು ರೀತಿ ಸ್ಪೃಹ ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ ಅರ್ಶನ್ ಮಹಾರಾಜನಿ, ಸ್ಪೃಹಾ ಛಿಂದ್ಯಾ ದೇಹೇ ಸ್ಪೃಹ, ದೇಹದಲ್ಲಿ ಏನು ಇದು ನಂದೇ ಒಂದು ಭಾವನೆ ಇದೆ, ಕತ್ತರಿಸಿ ಹಾಕಬೇಕು. ಇನ್ನು ಇನ್ನೊಂದು ರೀತಿಯಲ್ಲಿ ಇದು ಸತ್ವಗುಣದ ಕಾರಣ ಸ್ಪೃಹ ಅಂತ ಹೇಳಿದರೆ, ದೇವರಲ್ಲಿ ದೇವರನ್ನು ಸೇರಬೇಕಾದ ಮಾರ್ಗದಲ್ಲಿ ಅಲ್ಲಿ ನಮಗೆ ಸಿಗುವ ಸಲಕರಣೆಗಳಲ್ಲಿ ಕಟ್ಟೆಚ್ಚರಬೇಕು. ಒಂದು ಯಾತ್ರೆಗೆ ಹೋದರೇನೆ, ಎಲ್ಲಿಗೆ ಹೋದರೇನೆ, ಪದಾರ್ಥಗಳು ಎಷ್ಟಿವೆ ಅಲ್ಲಿಷ್ಟು ಎಲ್ಲ ಚೆಕ್ ಮಾಡಿ ನೋಡಿಕೊಂಡು ಒಂದು ವೇಳೆ ಕಡಿಮೆ ಆದರೆ ತರಲಿಕ್ಕೆ ಹೊರಡ್ತಾ ಇರ್ತೇವೆ. ಈ ಸಾಧನೆಯಲ್ಲಿ ಎಷ್ಟೆಷ್ಟು ವಿಶೇಷವಾಗಿರ್ತಕ್ಕಂಥ ಸಲಕರಣೆಗಳು ಬೇಕು, ಹೊರಗಿನ ಒಳಗಿನದ್ದು ಬೇಕು, ಹೊರಗಿನದ್ದು ಬೇಕು, ಅವೆಲ್ಲದರ ಎಚ್ಚರ ಬೇಕು. ಅದನ್ನು ಸ್ಪೃಹ ಅಂತ ಹೇಳ್ತಾ ಇದ್ದಾರೆ. ತದನಂತರ ಶ್ರದ್ಧ, ಒಂದು ಕಾರ್ಯ ಸಾಧನೆ, ಆ ಸಾಧನೆಯ ಮೇಲೆ ವಿಶೇಷವಾಗಿರತಕ್ಕಂಥ ಶ್ರದ್ಧ ಅಂತ ಹೇಳಿದರೆ ಅದರ ಬಗ್ಗೆ ನಮಗಿರುವಂತಹ ಎಚ್ಚರ, ಅದರ ಬಗ್ಗೆ ಗೌರವ, ಅದರ ಬಗ್ಗೆ ಎಚ್ಚರ. ಮಾಡುವ ಕಾಲಕ್ಕೆ ಏನೇ ಕಷ್ಟ ನಷ್ಟಗಳು ಬಂದರೂ ಸಹಿಸಿಕೊಂಡು ಅದನ್ನು ಮಾಡಲೇಬೇಕೆಂಬ ವಿಶೇಷ ಮನಸ್ಸಿನ ಪ್ರವೃತ್ತಿಯೇ ಶ್ರದ್ಧ. ಅದಕ್ಕೆ ಶ್ರಾದ್ದ ಅಂದಾಗ ಶ್ರಾದ್ದದ ನಿರ್ವಚನವೇ ಹೇಳ್ತಾರೆ, ಶ್ರದ್ಧೆಯ ವಿಧೀಯತೆ, ಶ್ರದ್ಧೆಯಿಂದ ಮಾಡಲ್ಪಡುತ್ತೆ. ಆದ್ದರಿಂದ ಅದನ್ನು ಶ್ರಾದ್ದ ಅಂತ ಕರೀತಾರೆ. ತದನಂತರ ಫ್ರೀ, ಲಜ್ಜ ಮಾಡಬಾರದ ಕೆಲಸದಲ್ಲಿ ಲಜ್ಜ ಬರಬೇಕು, ಮಾಡಬೇಕಾದ ಕೆಲಸದಲ್ಲಿ ಲಜ್ಜ ಬರ್ತಾ ಇರುತ್ತೆ. ಒಂದು ದೇವರ ಹಾಡು ಹೇಳಬೇಕಾದ್ರೂ ಯಾರೇನು ಅಂದ್ಕೊಳ್ತಾರೋ, ಯಾರೇನು ಅಂತಾರೋ, ಏನು ಮಾಡುತ್ತಾರೋ, ಒಂದು ಚೂರು ಪಾರಾಯಣ ಮಾಡಬೇಕಾದ್ರೂ ಹೊರಗೆ ಏನು ಸೆಲ್ಲ ಹೊರಕೊಂಡು ಬರಬೇಕಾದ್ರೂ ಲಜ್ಜ. ಹೌದಾ ಇಲ್ರಿ, ಹೊರಗೆಲ್ಲ ಬರ್ತೀವ, ಬೇಕಾದ್ರೆ ಮಠದೊಳಗೆ ಹಾಕೊಂಡು ಮಾಡ, ಮಠದವರೆಗೂ ಚಟ್ಟೆ ಹಾಕೊಂಡು ಮಾಡ, ಏನು ಸೆಲ್ಲ ಹಾಕೊಂಡು ಪ್ರಾಣಿ ಹೋಗುತ್ತಾ ಹೋಗಲ್ಲ, ಇಲ್ಲ ರೋಡಲ್ಲೆಲ್ಲ ಹಾಕೊಂಡು ಬಂದ್ರೆ ಎಲ್ಲ ನಗಲ್ವ, ಶಿಖಾ ಬಿಟ್ಟರೆ ನಗಲ್ವ. ಅದೇ ಹೇಳ್ತಾರೆ ಲಜ್ಜ ಮಾಡಬೇಕಾದ್ರೆ ಲಜ್ಜ. ಹೌದು, ಕಚ್ಚೆ ಹಾಕೊಂಡು ರೋಡಲ್ಲಿ ನಡ್ಕೊಂಡು ಬಂದ್ರೆ ಮನೆಯಿಂದ ಲಜ್ಜ ಅಲ್ವಾ? ಕಚ್ಚೆ ಹಾಕೊಂಡು ಬಂದ್ರೆ ಗಂಡ ಆದ್ರೆ ಹೆಣ್ಣ ಆದ್ರೆ ಎಲ್ಲರೂ ನೋಡಿ ನಗುತ್ತಾರೆ ನಮ್ಮನ್ನ, ಇದು ಚೆನ್ನಾಗಿಲ್ಲ, ಕಚ್ಚೆ ಎಲ್ಲ ಹಾಕೊಂಡು ಹೋಗಬಾರ್ದು. ಇದೆಲ್ಲ ನಮ್ಗೆ ಬೇಡದಲ್ಲಿ ಗೊತ್ತಿದೆ. ಭಗವಂತ ವಿಶೇಷವಾದ ಈ ಕಾರ್ಯಗಳಲ್ಲಿ ಲಜ್ಜ ಇರ್ಬಾರ್ದು. ಅದಕ್ಕೆ ನಿಮ್ಗೆ ಹಾಡನ್ನು ಹೇಳ್ತೀರಲ್ಲ, ಲಜ್ಜೆ ಬಿಟ್ಟು ಕುಡಿಯೋರು ಅಟ್ಲೀಸ್ಟ್ ಒಂದು ಸೀರೆ ಉಟ್ಕೊಂಡು ಬಂದ ಉದ್ದ ಕುಂಕುಮ ಇಡ್ಲಿಕ್ಕೂ ಲಜ್ಜ. ಹೌದಾ? ಚಿಕ್ಕದಾಗದು ಆಕಾಶದಲ್ಲಿ ಎಲ್ಲೋ ನಕ್ಷತ್ರ ಕಾಣ್ತಾರೆ, ಇಷ್ಟ ವಿವರಣೆ ಕೊಡ್ತಾರೆ, ಅದಕ್ಕೆ ಚೂರು ಕುಂಕುಮ ಅಕ್ಷತೆಯ ಹಂಗ ಆಡಬೇಕಾದ್ರೆ ನಕ್ಷತ್ರದಲ್ಲಿ ಚೂರು ಇಟ್ಟಿರ್ತಾರೆ, ಇಲ್ಲ ಬೇಡ ಅಂತೇಳಿ. ಯಾಕಪ್ಪ, ತಕ್ಷಣವಾಗಿ ಭಗವಂತನ ಅಲಂಕಾರ ಮಾಡಿ ಬರ್ತಾನೆ ಅಂತ ಹೇಳ್ತಾ ಇದ್ದಾರೆ. ನಂತರ ಕ್ಷಮಾ, ನಮಗೆ ಸಾಧನೆಯಲ್ಲಿ ಏನೇನು ಏನೇನು ಕಷ್ಟಗಳು ಬರ್ತಾ ಇರುತ್ತೆ ಅದನ್ನು ಸಹಿಸಿಕೊಂಡು ಆ ವಿಶೇಷ ಕಾರ್ಯವನ್ನು ಪೂರ್ಣ ಆಗುವ ಪರ್ಯಂತ ನಾವು ಸಾಧಿಸಲಿಕ್ಕೆ ಆಗುವಂತಹ ಗುಣವೇ ಕ್ಷಮ. ಇನ್ನು ಧೃತಿ, ಧೃತಿ ಅಂತ ಹೇಳಿದರೆ ಮೊದಲಿಟ್ಟ ಕಾರ್ಯ ಸಾಮಾನ್ಯವಾಗಿ ಯಾರೋ ಸೀರಿಯಲ್ ನೋಡ್ತಾ ಇರ್ತಾರೆ, ಕೊನೆಯ ಸೀರಿಯಲ್ ಎಪಿಸೋಡ್ ಬರ್ತು ನೋಡಬೇಕು ಎಂಬ ಹಠ ಛಲ ಇದ್ದೇ ಇರುತ್ತೆ. ಪುರಾಣಕ್ಕೆ ದಿನ ಹೋಗಲೇಬೇಕು ಎಂಬ ಛಲ ಸಾಮಾನ್ಯ ಹಾಗೆ ಮಧ್ಯೆ ಮಧ್ಯೆ ಹೋಗ್ತಾ ಇರುತ್ತೆ. ನಾನೆಲ್ಲರನ್ನ ಅಂತ ಇಲ್ಲ, ನಾನು ಸೇರಿಕೊಂಡು ಹೇಳ್ತಾ ಇದ್ದೇನೆ ನಮ್ಮಲ್ಲಿ ಬರುವಂತಹ ಗುಣಗಳು ಅದು ಬಿಟ್ಟು ಒಳ್ಳೆ ಗುಣಗಳು ಬರಬೇಕು. ಬರಬೇಕಾದ್ರೆ ಹೇಗೆ ಇದ್ರೆ ಬರಲಿ ಬರಲಿ ಅಂತ ಬರಲ್ಲ. ಇದು ಆಯಾ ಗುಣಗಳಿಗೆ ಭಗವದ್ ರೂಪಗಳು ನಿಂತಿವೆ. ಅಂಥ ಭಗವದ್ ರೂಪಗಳನ್ನು ಸ್ಮರಣೆ ಮಾಡಿದರೇನೆ ಆ ಗುಣಗಳು ನಮ್ಮಲ್ಲಿ ಮೂಡಿ ಬರುತ್ತೆ. ಇನ್ನ ಸ್ತುತಿ ಸ್ತೋತ್ರ ಸ್ತೋತ್ರ ಅಂದ್ರೆ ಏನು ಅಂದ್ರೆ ಒಂದು ವಸ್ತುವಿನ ಒಳ್ಳೆ ಒಳ್ಳೆ ಗುಣಗಳು ವ್ಯಕ್ತಿಯ ಒಳ್ಳೆ ಗುಣಗಳನ್ನು ತಿಳಿದುಕೊಂಡು ಯಥಾರ್ಥವಾಗಿ ಇದ್ದದ್ದು ಇದ್ದ ಹಾಗೆ ಹೇಳುವುದೇ ಸ್ತೋತ್ರ. ಇದ್ದದ್ದು ಇದ್ದ ಹಾಗೆ ಹೇಳುವುದೇ ಸ್ತೋತ್ರ. ಒಬ್ಬರನ್ನು ಹೊಗಳಬೇಕು ಅಂತ ಹೋಗಿ ಅವರನ್ನು ಇಲ್ಲದ್ದೆಲ್ಲ ಹೇಳ್ತಾ ಹೋದ್ರೆ ಏನಾಗುತ್ತೆ? ಅದು ಹೊಗಳಿದ್ದಲ್ಲ ಬೈದದ್ದಾಗುತ್ತೆ. ಹೌದಾನೆ? ಅವರಲ್ಲಿ ಯಾವುದು ಇಲ್ಲವೋ ಅದು ಇದೆ ಇದೆ ಅಂತ ಹೇಳಿದ್ರೆ ಅವರಿಗೆ ಚುಚ್ಚಿದಂತ ಆಗುತ್ತೆ. ಇದು ನಿನ್ನಲ್ಲಿಲ್ಲ ಇಲ್ಲ ಇಲ್ಲ ಅಂತ ಆಗುತ್ತದೆ. ಸ್ತೋತ್ರ ಅಂತ ಆಗುತ್ತಾ ಆಗಲ್ಲ. ಯಾವುದು ಇದೆಯೋ ಅದನ್ನು ಹೇಳಬೇಕು. ಸ್ತುತಿ ಏನು ಅಂತ ಹೇಳುತ್ತಾರೆ? ಸಾಮಾನ್ಯವಾಗಿ ನಮ್ಮಲ್ಲಿ ಅದು ಯಾರ್ಯಾರಲ್ಲಿ ಏನಾಗಲಿ ಇನ್ನೊಬ್ಬರಲ್ಲಿ ಒಳ್ಳೆ ಗುಣ ಕಂಡಾಗ ಅದನ್ನು ಹೊಗಳಬೇಕೆಂಬ ಹಂಬಲ ಮನಸ ಸತ್ವಗುಣದ ಕಾರ್ಯ ಆಗ್ತಾ ಇದೆ ಅಂತ ಅರ್ಥ. ನಾವು ಒಳ್ಳೆ ಹಾಡು ಹೇಳ್ತಾ ಇದ್ದೇವೆ, ವೆರಿ ಗುಡ್. ಪಕ್ಕದವರು ಇನ್ನೂ ಚೆನ್ನಾಗಿ ಹೇಳಿದ್ರು, ನಮಗೆ ಗೊತ್ತಾಗ್ತಾ ಇದೆ ಅವ್ರು ಇನ್ನೂ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಕೂಡಲೇ ಅವರನ್ನು ತುಂಬ ಚೆನ್ನಾಗಿ ಹಿಡಿದಿರ ಅಂತ ಬಾಯಿ ಬಿಟ್ಟು ಹೇಳುವ ಭಾಗ್ಯ ಇಲ್ಲದೆ ಗುರು 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 ಅಂತ ಕೊಡ್ತಾ ಹೋಗೋದು ಇವೆಲ್ಲ ಆ ತಮೋಗುಣದ ಕಾರ್ಯಗಳು. ಆದರೆ ಏನಾಗ್ಬೇಕು? ಸಪ್ತಗುಣದ ಕಾರ್ಯ ಆಗ್ಬೇಕು. ಇನ್ನೊಬ್ಬರಲ್ಲಿ ಏಳಿಗೆ ಕಂಡರೆ ಪೂರ್ಣ ಸಂತೋಷ ಪಟ್ಟರೆ ನಮ್ಮ ಸಾಧನೆ ಅಂತ ಇದೆ ಅಂತ ಅರ್ಥ. ಇಲ್ಲದಿದ್ರೆ ಬೆದ್ದು ಅಂತ ಅರ್ಥ. ಅವರ ಹಾಡವರಲ್ಲೂ ಇರುತ್ತೆ, ಇಲ್ಲ ಅವ್ರದ್ದೇ ಸಾಧನೆ ಅವ್ರದ್ದೇ ಇರುತ್ತೆ, ನಮ್ದೇನಾಗಲ್ಲ. ಹೊಟ್ಟೆ ಉರಿದಂತಕ್ಕೆ ನಮ್ಮ ಸಾಧನೆ ಕಡಿಮೆ ಆಗಿ ನಾವು ಹಾಡಾಗ್ತೀವಿ ಅಷ್ಟೇ, ಪ್ರಾಫಿಟ್ ಇನ್ನೇನಿಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ ಸ್ತುತಿ ಜ್ಞಾನ ಅಂದರೆ ಒಳ್ಳೆ ತಿಳುವಳಿಕೆ. ಚೆನ್ನಾಗಿ ಪ್ರವಚನ ಕೇಳಿದ್ರು ಬರ್ತಾ ಇದೆ, ಕೂತರು ನಿಂತರು ದೇವರು ಬರ್ತಾ ಇದೆ, ಅಕ್ಷರ ಸಲ ಬರ್ತಾ ಇದೆ, ಜ್ಞಾನ ಬರ್ತಾ ಇದೆಯಾ ಅಂದರೆ ಸತ್ವಗುಣದ ಕಾರ್ಯ ನಡೀತಾ ಇದೆ. ಇನ್ನು ಸುಖಂ ಒಳ್ಳೆ ಸುಖ ಆಗ್ತಾ ಇದೆಯಾ? ಅದು ಸತ್ವಗುಣದ ಕಾರ್ಯ. ಅಂದರೆ ಸಾತ್ವಿಕವಾದ ಪದಾರ್ಥಗಳಿಂದ ಸಾತ್ವಿಕವಾದ ವಿಧಾನದಲ್ಲಿ ನಮಗೆ ಸುಖ ಆಗ್ತಾ ಇದೆಯಾ? ಅದು ಸತ್ವಗುಣದ ಕಾರ್ಯ. ಸುಖ ಅಂತ ಹೇಳಿಬಿಟ್ರೆ ನಾನಾ ಕಂಡ ಕಂಡ ಕಡೆಯೆಲ್ಲ ಹೋದಾಗ ಸುಖ ಆಗ್ತಾನೆ ಇರುತ್ತೆ, ಹೋಟೆಲ್ ಹೋದ್ರೆ ಸುಖ ಆಗ್ತಾನೆ ಇರುತ್ತೆ ಅವರಿಗೆ. ಆ ಸುಖ ಸತ್ವಗುಣದ ಕಾರ್ಯ ಅಂದರೆ ಅಲ್ಲ. ಭಗವತ್ ಪ್ರೀತಿಕರವಾಗಿರ್ತಕ್ಕಂಥ ಪದಾರ್ಥಗಳು ಎಲ್ಲವನ್ನ ಗ್ರಹಣ ಮಾಡಿದಾಗ ನಮಗೇನು ಮನಸ್ಸಿನ ವಿಕಾರ ಆಗುತ್ತೆ ಅದು ಸತ್ವಗುಣದ್ದು. ನಂತರ ಪ್ರಧಾನವಾಗಿ ಸತ್ವಗುಣದ ಕಾರ್ಯ ಯಾವುದೇ ಅಂದರೆ ಜಾಗರಣ. ಎಚ್ಚರ ಎಚ್ಚರ ಅನ್ನೋದು ಸತ್ವಗುಣದ ಕಾರ್ಯ ಅಲ್ಲ. ಎಚ್ಚರ ಸತ್ವಗುಣದ ಕಾರ್ಯ ಅಂದರೆ ಅದು ಯಾವಾಗ ತೋರಬೇಕು? ಯಾವಾಗ ಯಾವಾಗ ಎಚ್ಚರ ಇರಬೇಕು ಅವಾಗೆಲ್ಲ ಎಚ್ಚರ ಇರಬೇಕು. ಸಾಮಾನ್ಯ ಪ್ರವಚನ ಕೂತ್ಕೊಳ್ಳಿ ಎಚ್ಚರ ತರ್ತಾ ಹೋದಲ್ಲಿ ಸತ್ಯವಾಗಿ ಹೇಳ್ತಾ ಇದ್ದಾರೆ. ನಿಜವಾಗಿ ಎಲ್ಲ ಒಳ್ಳೆಯವರೇ ಇರ್ತಾರೆ, ಅವರು ಸಾಧನವೂ ಚೆನ್ನಾಗಿ ಕಾಣ್ತಾ ಇರ್ತಾರೆ. ಪ್ರವಚನ ಕೂತಾಗ ಮಾತ್ರ ತಿಳ್ಕೊಬರ್ತಾ ಅವಾಗ ಏನು ಮಾಡಬೇಕು? ಎಚ್ಚರ ತಪ್ಪಿಸುವ ಗುಣದ ಸ್ವಾಮಿ ತಮೋ ಗುಣದ ಕಾರ್ಯ ಜಾಸ್ತಿ ಆಗ್ತಾ ಇದೆ ಪ್ರವಚನ ಕಾಲದಲ್ಲಿ. ಸತ್ವಗುಣದ ಕಾರ್ಯ ಎಚ್ಚರ ಆಗ್ತಾ ಇಲ್ಲ ಅನ್ನೋದು ಚೆನ್ನಾಗಿ ಗೊತ್ತಾಗುತ್ತೆ. ಗೊತ್ತಾಗಿ ಸುಮ್ಮನೆ ಇರಬಾರ್ದು. ಸತ್ವಗುಣದಲ್ಲಿರುವ ಭಗವದ್ ರೂಪವನ್ನು ಸ್ಮರಣೆ ಮಾಡುತ್ತಾ ಸ್ವಾಮಿ ನನಗೆ ಎಚ್ಚರ ಕೊಡೋ ಕೊಡೋ ಅನ್ನೋದು ಯೋಚನೆ ಮಾಡ್ತಾ ಬಂದರೆ ಅದರಿಂದ ಎಚ್ಚರ ತಪ್ಪಲಿಕ್ಕೆ ಕಾರಣವಾದ ಪಾಪ ಹೋಗಿ ಎಚ್ಚರ ಸದಾ ಬರುತ್ತೆ. ನಮ್ಮ ಜೀವನ ಇರುವುದೇ 3 ವರ್ಷ ಪ್ರಾಯಶಃ, 3 ವರ್ಷಕ್ಕೆಲ್ಲ ಆ ಬದುಕಿದಷ್ಟು ಕಾಲ ಅರ್ಧ ನಿದ್ದೆಯಲ್ಲೇ ಹೋಗುತ್ತೆ. ಅರ್ಧ ಅಲ್ಲ ಮುಕ್ಕಾಲೊಳಗುತ್ತೆ ನೋಡಿ. ಹೌದಾ? ರಾತ್ರಿಯೆಲ್ಲ ನಿದ್ದೆ ಒಂದು 8 ಗಂಟೆ ಹೊತ್ತು ನಿದ್ದೆ, ಬೆಳಿ ಮತ್ತೆ ಮಧ್ಯಾಹ್ನ 1-2 ತಾಸು 3 ತಾಸು ನಿದ್ದೆ, ಮತ್ತು ಮಧ್ಯೆ ಮಧ್ಯೆ ಪ್ರಾಣಿ ಸೌರ್ಪ್ಯಾಮಿ ಅಂತ ಸಿಕ್ಕ ಕಡೆಯೆಲ್ಲ ಕೂತು ಕಡಿಸ್ತಾ ಇದ್ರೆ ಇಡೀ ಜೀವನವೆಲ್ಲ ನಿದ್ದೆ ಹೋಗ್ತಾರೆ. ಬೆಳಿಗ್ಗೆ ಏಳಬೇಕಾದ ಎಷ್ಟು ಗಂಟೆಗೆ? ಮೂರುವರೆಗೆ ಏಳಬೇಕು. ಮೂರುವರೆಗೆ ಏಳಬೇಕು. ಆರು ಗಂಟೆಗೆ ಸೂರ್ಯೋದಯ ಅಂತ ಇಟ್ಟುಕೊಂಡ್ರೆ ಎರಡೂವರೆ ಗಂಟೆ ಮೊದಲು ಏಳಬೇಕು, ಮೂರುವರೆಗೆ ಏಳಬೇಕು. ರಾತ್ರಿ ಮಲಗುವುದು ಎಷ್ಟು ಗಂಟೆ ಮಲಗಬಹುದು? ಎಂಟಕ್ಕೆಲ್ಲ ಮಲಗಿಬಿಡೋದು, ಒಂಬತ್ತಕ್ಕೆಲ್ಲ ಮಲಗಿಬಿಡೋದು ಸರಿಯಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಸುಮಧ್ಯ ವಿಜಯದಲ್ಲಿ ಸಾಧಕರಾದ ಲಕ್ಷಣ ಏನು ಹೇಳ್ತಾರೆ? ಚರಣ ಸಮಯ ಸೂಕ್ತ ಪೂರ್ವ ಉತ್ಥಾನದ ಶಿಷ್ಯ ಗುರುಜನ ಪರಿಚರ್ಯ ಚಕ್ರೆ ದುಷ್ಕರ. ಚರಣ ಸಮಯ, ಚರಣ ಸಮಯ ಅಂದ್ರೆ ಲಾಸ್ಟ್ದಲ್ಲಿ ಹನ್ನೆರಡು ಗಂಟೆಗೆ ಮಲಗ್ತಾ ಇದ್ರೆ ನಮ್ಮ ಶಿಷ್ಯ ಎಲ್ಲರಿಗೂ ಸೇವಾ ಮಾಡಿ ಗುರುಗಳಿಗೆಲ್ಲ ಕೊಂಡು ಎಲ್ಲ ಮಾಡಿ ಮನೆಗೆ ಏಳೋದು ಇವಾಗ ಗುರುಗಳು ಏಳಲಿಕ್ಕೆ ಮೊದಲೇ ಹೇಳಬೇಕು. ಗುರುಗಳು ಮೂರು ಮುಖಾಲ ಮೂರು ಹೊರಗೆ ಇಟ್ಟು ಅವರು ಎದ್ದು ಗೂಳೆ ತಾಗಿದ್ದು ಆ ಹಾಸಿಗೆಲ್ಲ ತೆಗೆದು ಎಲ್ಲ ಮಾಡಿ ಸೇವಾ ಮಾಡಿ ಹೋಗ್ತಾ ಇರ್ಬೇಕು. ಹಾಗಾದ್ರೆ ಎಷ್ಟು ಕಾಲ ಮೂರುವರೆ ತಾಸು ನಾಲ್ಕು ತಾಸು ಒಳಗೇನೆ ಎಲ್ಲ ನೆನಪಿದೆ. ಹಾಗಾದ್ರೆ ಏನಾಗುತ್ತೆ, ಇಡೀ ಜೀವನದಲ್ಲಿ ಇಪ್ಪತ್ತು ಗಂಟೆ ನಮಗೆ ಸಾಧನೆಗೆ ಸಿಗುತ್ತೆ. ಇವಾಗ ಏನಾಗ್ತಾ ಇದೆ, ಹತ್ತು ಹನ್ನೆರಡು ಗಂಟೆ ನಿದ್ದೆಗೆ ಹೋಗ್ತಾ ಇದೆ. ಹಾಗಾದ್ರೆ ಸಾಧನೆ ಏನು ಸಿಗುತ್ತೆ ನಮಗೆ? ಏನು ಸಿಗಲ್ಲ, ತುಂಬಾ ಲಾಸ ಆಗ್ತಾ ಇದೆ. ಹಾಗಾದ್ರೆ ಎಚ್ಚರ ಬೇಕ ಆ ರೀತಿ. ಅದನ್ನೇ ಕೆಲವೊಂದು ನಮ್ಮ ತೊಂದರೆ ಇರುತ್ತೆ ನೋಡಿ. ಹೀಗೆ ಮಲಗಿ ಅಭ್ಯಾಸ ಆಗಿ ಇದಕ್ಕಿದ್ದಂತೆ ಒಂದು ದಿವಸ ಹನ್ನೆರಡು ಮಲಗಿ ಮೂರಕ್ಕೆ ಬಿಟ್ಟರೆ ನಾಲ್ಕು ಕೆತ್ತು ಬಿಟ್ಟರೆ ಆ ದಿನ ಎಲ್ಲ ನಿದ್ದೆ ಬರ್ತಾ ಕೂತು ಕಡಿಮೆಗೆ ಬರ್ತಾ ಇರುತ್ತೆ. ಹೋಗ ಹಾಕ್ ಬರಬಾರ್ದು. ಮಲಗೋದೇನೋ ಕೊನೆಗೆ ಮಲಗಬೇಕು, ಬೇಗ ಹೇಳಬೇಕು. ಇಡೀ ದಿನ ಹೇಗಿರಬೇಕು ಅಂದ್ರೆ ಎಚ್ಚರ ಕೆಲವರಿರ್ತಾರಲ್ಲ ರಾತ್ರಿ ಮಲಗಿದ್ರು ನಿದ್ದೆ ಬರಲ್ಲ, ಉಳಾಡ್ತಾ ಇರ್ತಾರೆ. ನಿದ್ದೆ ಬರೋದೇ ಇಲ್ಲ, ಹಾಗಿರಬೇಕು ಇಡೀ ದಿನ. ಕಣ್ಣು ಮುಚ್ಚಿದ್ರೂ ನಿದ್ದೆ ಬರಬಾರ್ದು. ಆ ರೀತಿಯಾಗಿ ನಾವು ಮಾಡಬೇಕು ಅಂದ್ರೆ ಅದು ಬರಬೇಕಾದ್ರೆ ಒಬ್ಬರಲ್ಲಿ ಆ ರೀತಿಯಾಗಿರ್ತಕ್ಕಂಥ ಎಚ್ಚರ ಯಾರು ಮೂಡಿಸ್ತಾ ಇರೋದು? ವಿಶ್ವನಾಥ ಭಗವಂತ. ಅದೇ ವಿಶ್ವ ನಮ್ಮಲ್ಲೂ ಇದ್ದಾನೆ, ನಮಗೆ ಬರ್ತಾ ಇದೆ. ಅಂದ್ರೆ ತೈಜಸ ಮತ್ತು ಪ್ರಾಜ್ಞೆ ಮತ್ತು ವ್ಯಾಪಾರ ಜಾಸ್ತಿ ಆಗ್ತಾ ಇದೆ, ವಿಶ್ವ ವ್ಯಾಪಾರ ಕಡಿಮೆ ಇದೆ ಅಂತ ಅರ್ಥ. ಅವಾಗ ಏನು ಮಾಡಬೇಕು? ಪ್ರಾಜ್ಞನನ್ನ ತೈಜಸನನ್ನ ಪ್ರಾರ್ಥನೆ ಮಾಡಿ ಸ್ವಾಮಿ ಸ್ವಲ್ಪ ಬಿಟ್ಟರೆ ನಾನು ಸಾಧನೆ ಮಾಡುತ್ತೇನೆ, ನನ್ನ ಪಾಪದ ಪ್ರಭಾವವನ್ನು ತಪ್ಪಿಸಿ ಅಂತ ಅವ್ರನ್ನ ಕೇಳುತ್ತಾ ವಿಶ್ವನಲ್ಲಿ ಹೆಚ್ಚು ಸ್ವಾಮಿ ನಿನ್ನ ಅನುಗ್ರಹವಯ್ಯ ನೀನೇ ಎಚ್ಚರ ಕೊಡುವ ದೇವರಲ್ಲಿ ಸತತ ಪ್ರಾರ್ಥನೆ ನಡೆಯಬೇಕು. ಮಾಡಿದ್ರೆ ಏನಾಗುತ್ತೆ? ಖಚಿತವಾಗಿ ಎಚ್ಚರ ಒಮ್ಮೆಲೆ ಬರಲ್ಲ, ನಿಧಾನವಾಗಿ ಬೆಳೀತಾ ಬೆಳೀತಾ ಬರುತ್ತೆ. ಇದೆಲ್ಲ ಕೂಡ ಸತ್ವಗುಣದ ಕಾರಣ ಅಂತ ಆ ಕಾರಣ ತಿಳಿದು ಮುಂದೆ ಹೋಗೋದ್ರಲ್ಲಿ ಏನು ಉಪಯೋಗ ಇಲ್ಲ. ಅದು ನಮ್ಮ ಜೀವನದಲ್ಲಿ ನಿತ್ಯದಲ್ಲಿ ಹೇಗಿದೆ, ಹೇಗೆ ಉಪಯೋಗ ಆಗ್ತಾ ಇದೆ ಎಂಬುದು ಕಾರಣ. ನಂತರ ಸತ್ವಗುಣದ ಸ್ವಾಭಾವಿಕ ಲಕ್ಷಣ ಏನು ಅಂದರೆ ಸ್ವಚ್ಛತ್ವ ಶಾಂತತ್ವ ಸತ್ವಸ್ಯ ಸ್ವಾಭಾವಿಕ ಗುಣ. ಸತ್ವಗುಣದ ಸ್ವಾಭಾವಿಕವಾದ ಲಕ್ಷಣ ಏನು ಅಂತ ಹೇಳಿದರೆ ಸ್ವಚ್ಛವಾಗಿರುವುದು ಮಾನಸಿಕ ಶಾರೀರಿಕ ಸ್ವಚ್ಛತ್ವ. ಇದು ಸತ್ವಗುಣದಿಂದ ಬರುವುದು. ಇನ್ನು ಶಾಂತತ್ವ, ಶಾಂತತ್ವ ನಮ್ಮಲ್ಲಿರಬೇಕು. ಇಲ್ಲದಿದ್ದರೆ ಏನಾಗುತ್ತೆ? ನಮಗೆ ನಷ್ಟ ಆಗುತ್ತೆ, ಇನ್ನೊಬ್ಬರು ಯಾರು ನಷ್ಟ ಇರಲ್ಲ. ಮಹಾನ್ ಏನಾಗುತ್ತಪ್ಪ, ನಮ್ಮಲ್ಲಿ ತುಂಬ ಸಿಟ್ಟು ತುಂಬ ಇದು ಮಾಡ್ತಾ ಇದ್ದಾರೆ ಅನರ್ಥ ಅಂತ ಏನಾಗಿರುತ್ತೆ? ಎಲ್ಲ ದೂರ ಆಗ್ತದೆ ಅಷ್ಟೇ ತಾನೆ. ಬರೋರು ದೂರ ಆಗ್ತಾರೆ, ಇದ್ದರೂ ದೂರ ಆಗ್ತಾರೆ, ರೋಗದಿಂದ ಅದು ಕಾರ್ಯ ಆಗುತ್ತೆ ಅಷ್ಟೇ. ಆದರೆ ಆ ಕ್ರೋಧ ಬಿಟ್ಟರೆ ಅಥವಾ ಕ್ರೋಧದಿಂದ ಇನ್ನೇನಾಗುತ್ತೆ, ನಮ್ಮ ಒಳಗೇನೆ ಸಾಧನೆ ಚೂರು ಚೂರು ಆಗ್ತಾ ಹೋಗ್ತಾ ಇರುತ್ತೆ. ದೇವರ ಕಡೆಯೇ ಇರಬೇಕಾದ ಮನಸ್ಸು ಬೇಡದ ಕಡೆಯೇ ಹಲ್ಲು ಕಡಿತಾ ಇರಬೇಕಾಗ್ತಾ ಇರುತ್ತೆ. ನೋಡಿ ಯಾಕೆ ಹೇಳ್ತಾ ಇದ್ದೇನೆ, ನಾನು ಅನುಭವದಿಂದ ಹೇಳ್ತಾ ಇದ್ದೇನೆ. ಯಾವುದೇ ವ್ಯಕ್ತಿಯಾಗಲಿ ಪದಾರ್ಥ ಆಗಲಿ ಅದರ ಮೇಲೆ ಸಿಟ್ಟು ಬಂದಾಗ ನಮಗೆ ಹೆಚ್ಚಿಗೆ ಮನಸ್ಸಲ್ಲಿ ಬರುತ್ತೆ ಅದರದ್ದೇ ಆಲೋಚನೆ, ಆ ವ್ಯಕ್ತಿದೇ ಆಲೋಚನೆ ಅಲ್ಲೇ ಹೋಗ್ತಾ ಇರುತ್ತೆ. ಮಾಮೂಲಾಗಿ ನಿಮಗೆ ಅಭಿಮಾನದಿಂದಾಗಲಿ ಸಾಮಾನ್ಯವಾಗಿ ನೆನೆದರೆ ವ್ಯಕ್ತಿಯನ್ನಾಗಲಿ ಪದಾರ್ಥವನ್ನಾಗಲಿ ಚೂರು ನೆನೆದು ಬಿಟ್ಬಿಡುತ್ತೇವೆ, ಮನಸ್ಸು ಹೊರಟಾಗುತ್ತೆ. ಕ್ರೋಧ ಬಂದರೆ ಆ ವ್ಯಕ್ತಿಯನ್ನೇ 24 ಗಂಟೆ ನಿಲ್ತಾ ಇರುತ್ತೆ. ಅಂದ್ರೇನಾಯಿತು, ಈ ಕ್ರೋಧದಿಂದ ಆ ವ್ಯಕ್ತಿಯಲ್ಲೋ ಇರ್ತಾನೆ. ನಮ್ಮ ತಲೆ ದೇವರಲ್ಲಿರಬೇಕಾಗಿದ್ದು ಬೇರೆ ಕಡೆಯೇ ಕೂತಿರುತ್ತೆ ಸಿಟ್ಟಿನಿಂದಾಗಿ. ಅದಕ್ಕೆ ಹೋಗಬೇಕಾದ್ರೆ ರುದ್ರದೇವರ ಪ್ರಾರ್ಥನೆ ಅವಶ್ಯಕ. ರುದ್ರದೇವರನ್ನು ಎಷ್ಟು ಪ್ರಾರ್ಥನೆ ಮಾಡುತ್ತೇನೆ ಅಷ್ಟು ಕ್ರೋಧ ಹೊರಟೋಗುತ್ತೆ. ನಂತರ ಮುಂದೆ ಹೇಳ್ತಾ ಇದ್ದಾರೆ, ಈ ಸತ್ವಗುಣ ಏನು ಮಾಡುತ್ತೆ ನಮಗೆ, ಸ್ವಚ್ಛತ್ವ ಅಥವಾ ಜ್ಞಾನ ಜನಯತಿ. ಸತ್ವಗುಣ ಸ್ವಚ್ಛ ಆದ್ದರಿಂದ ನಮಗೆ ಒಳ್ಳೆ ತಿಳುವಳಿಕೆ ಬರ್ತಾ ಇರುತ್ತೆ. ತಿಳುವಳಿಕೆ ಒಳ್ಳೆ ತಿಳುವಳಿಕೆ ಅಂದರೆ ಏನು ಅಂದರೆ ಸಂಶಯವಿಲ್ಲದ ತಿಳುವಳಿಕೆ. ಹಾಲು ತಗೊಳ್ಳೋದು ದೊಡ್ಡಸ್ತಿಗೆ ಅಲ್ಲ, ತರೋದು ದೊಡ್ಡಸ್ತಿಗೆ ಅಲ್ಲ, ಆ ಹಾಲಿನಲ್ಲಿ ಕಶ್ಮಲ ಇಲ್ಲದಂತೆ ತರೋದು ದೊಡ್ಡಸ್ತಿಗೆ. ಹಾಗೆ ಜ್ಞಾನ ಪಡೆಯೋದು ದೊಡ್ಡಸ್ತಿಗೆ ಅಲ್ಲ, ಜ್ಞಾನದಲ್ಲಿ ಸಂಶಯವಿಲ್ಲದೆ ಆ ಜ್ಞಾನವನ್ನು ಪಡೆಯುವುದು ಒಳ್ಳೆಯದು. ಜ್ಞಾನವನ್ನು ಪಡಿತಾ ಇರ್ತೀವಿ, ಆದರೆ ಅದು ಎಲ್ಲಿ ನೋಡೋ ಸಂಶಯ ಗೊತ್ತೇ ಇರುತ್ತೆ, ಓದೋ ಬರೋದು ಬರೋದು ಬರೋದೇ ಇರುತ್ತೆ. ಆ ಸಂಶಯವಿಲ್ಲದ ಜ್ಞಾನ ಬೇಕು ನಮಗೆ. ಇನ್ನು ಶಾಂತತ್ವ ಅಚ್ಚ ಸುಖಿ, ನಮಗೆ ಸಿಟ್ಟು ಬಂತ ಅಥವಾ ಇನ್ನೇನಾದರೂ ವಿಕಾರಗಳು ಬಂತ, ಮನಸ್ಸಲ್ಲ ಕದಲೆ 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 ಹೋಗ್ತಾ ಇರುತ್ತೆ, ಶಾಂತವಾಗಿರುವ ಸುಖವಾಗಿರ್ತೀವಿ, ಸಂತೋಷವಾಗಿರುತ್ತೆ, ಇನ್ನೇನು ಬೇಕಾಗಿಲ್ಲ. ಅದಕ್ಕೆ ನೋಡಿ ದಾಸರಾಗಲಿ ಯತಿಗಳಾಗಲಿ ಅವರವರ ಜೀವನದಲ್ಲಿ ಹೇಗಿದ್ರಪ್ಪ, ಶಾಂತ. ನಾವು ಓಡಿ ಓಡಿ ಹೋಗ್ತಾ ಇರ್ತೀವಿ, ಯಾತ್ರೆಯಲ್ಲೂ ಓಡೋದು, ಇಲ್ಲಿ ಬಡದು ಬದುಕಲ್ಲೂ ಓಡೋದು, ಎಲ್ಲ ಓಡೋದು, ಏನೋ ಟೆನ್ಷನ್ 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 ಓಡ್ತಾ ಇರ್ತೀವಿ. ಅವ್ರು ನೋಡಿ ನಿಶ್ಚಯ ತಲೆಯಲ್ಲಿ ನಿಶ್ಚಯ ಜ್ಞಾನ, ನಾನು ಬದುಕಿದ್ದೆ ದೇವರ ಸ್ಮರಣೆ, ಇವತ್ತು ಬೆಳಗ್ಗೆಯಿಂದ ರಾತ್ರಿ ಪರ್ಯಂತ ಭಗವಂತನನ್ನು ನಾನು ಅಂದುಕೊಂಡ, ಗುರುಗಳು ನನಗೆ ಕೊಟ್ಟ ರೀತಿಯಲ್ಲಿ ದೇವರ ರೂಪ ದೇವರ ಗುಣ ದೇವರ ಕ್ರಿಯ, ಆ ಮೂಲಕ ಈ ದಿನ ಇಡೀ ಸ್ಮರಣೆ ಮಾಡುವುದೇ ನನ್ನ ಕಾರ್ಯ. ಅದಕ್ಕೆ ದೇವರು ಎಲ್ಲಿಟ್ಟರೆ ಅಲ್ಲಿದ್ದು, ಏನು ಕೊಟ್ಟರೆ ಅದು ತಗೊಂಡು ಅವನು ಸ್ಮರಣೆ ಮಾಡುತ್ತಾ ಇರುವುದೇ ನನ್ನ ಗುರಿ, ಬೇರೊಂದಲ್ಲ ಅಂತ ನಿಶ್ಚಯ ಬಂದುಕೊಳ್ಳೆ. ಹಳ್ಳಿಯಲ್ಲೆಲ್ಲೂ ಕೂತಿರ್ತಾನೆ, ಸುಮ್ಮನೆ ಮೊದಲೆ ಕೂತಿರ್ತಾರೆ, ಹೇಳೋದು ಹೇಳುತ್ತಾರೆ, ಒಬ್ಬರೇ ಕೂತು ಸಹಾಯ ಕೊದೇ ಇರ್ತಾರೆ, ಹೋಗ್ತಾ ಇರ್ತಾರೆ. ಅಂದರೆ ಮಾಡಬೇಕಾಗಿದ್ದೇನು ಗೊತ್ತಿದೆ, ಅದು ಮಾಡ್ತಾ ಕೂತ್ಬಿಟ್ಟಿರ್ತಾರೆ. ಇನ್ನವರಿಗೆ ಬೇರೆ ಕಡೆ ಮನಸ್ಸು ಹೋಗಲ್ಲ, ನಮಗೆ ಏನು ಮಾಡಬೇಕು ಅನ್ನೋದೇ ಗೊತ್ತಿಲ್ಲ, ಅದಕ್ಕೆ ಏನೇನೋ ಮಾಡಿಬಿಟ್ಟು ಅದಾಡ್ತಾ ಇರ್ತೇವೆ. ಏನು ಮಾಡಬೇಕು ಅಂತ ಒಳಗೆ ಕನ್ಫರ್ಮೇಷನ್ ಇರಲ್ಲ, ಅದನ್ನು ಹೇಳ್ತಾ ಇದ್ದಾರೆ. ಸತ್ವ ಗುಣದಿಂದ ಜ್ಞಾನ ಬರುತ್ತೆ, ಸುಖ ಬರುತ್ತೆ ಹೇಳ್ತಾರೆ. ಪ್ರಕಾಶ ಶಕ್ತಿ ಸತ್ವಸ್ಯ ಸ್ವಭಾವ, ಪ್ರಕಾಶ ಗುಣ ಅಂದರೆ ಸತ್ವದ ಸ್ವಾಭಾವಿಕವಾಗಿರ್ತಕ್ಕಂಥ ಶಕ್ತಿ. ಅಂದರೆ ಏನು ಮಾಡುತ್ತೆ ಸತ್ವಗುಣ ಅಂದರೆ, ಅತಯೇವ ಪಂಚೇಂದ್ರಿಯೈಃ ಪ್ರಕಾಶ ಸತ್ವ ಜ್ಞಾನ ಜನಯಿತ್ವ ತದ್ವಾರ ಜೀವಂ ಬಧ್ನಾ. ಸೂಕ್ಷ್ಮ ಸತ್ವಗುಣ ವಿಶೇಷವಾಗಿ ಭಗವಂತನ ತತ್ವಜ್ಞಾನವನ್ನು ಕೊಟ್ಟು ಮೋಕ್ಷಕ್ಕೆ ಹೋಗುವಂತೆ ಮಾಡಿದರೆ, ಸತ್ವದ ಸ್ಥೂಲ ಭಾಗ ತತ್ವಗುಣದ ಸ್ಥೂಲ ಭಾಗ ಈ ಐದು ಜ್ಞಾನೇಂದ್ರಿಯಗಳಿಂದ ಜ್ಞಾನವನ್ನು ಹುಟ್ಟಿಸಿ ಜೀವನವನ್ನು ಕಟ್ಟಿ ಹಾಕುತ್ತೆ. ಅಂದರೆ ಪದಾರ್ಥದ ಜ್ಞಾನ ಹುಟ್ಟಿಸುತ್ತೆ, ಪದಾರ್ಥದ ಜ್ಞಾನ ಹುಟ್ಟಿದ ಕೂಡಲೇ ಬೇಕು ಅಂತ ಆಸೆ, ಅದಕ್ಕಾಗಿ ಓಟ. ಈ ಥರ ಸತ್ವಗುಣ ಹೊರಗಿನ ಎಲ್ಲದರ ಪರಿಚಯ ಚೆನ್ನಾಗಿ ಮಾಡಿಕೊಟ್ಟು ಕೊಟ್ಟು ಆಸೆಯನ್ನು ಹುಟ್ಟಾಕುತ್ತೆ. ಅದರಿಂದ ನಮಗೆ ಸತ್ವಗುಣದ ಸ್ಥೂಲ ಭಾಗದ ಕಾರ್ಯ ಬೇಡ, ಇನ್ಯಾವುದು ಬೇಕು, ಸತ್ವಗುಣದ ಸೂಕ್ಷ್ಮ ಭಾಗದ ಕಾರ್ಯ ಬೇಕು ಅಂತ ಚೆನ್ನಾಗಿ ಹೇಳಬೇಕಂತೆ ಇಲ್ಲಿ ಹೇಳ್ತಾರೆ. ಸರಿ, ತುಂಬ ಹೇಳಿದ್ದೀರ. ಸತ್ವಗುಣ, ಆ ಸತ್ವಗುಣದ ಕಾರ್ಯಗಳು ಅಲ್ಲೆಲ್ಲ ಕಡೆ ಕೂಡ ದೇವರ ರೂಪಗಳಿರುತ್ತೆ ಅಂತ ಹೇಳ್ತೀರಲ್ಲ, ಆ ರೂಪ ಯಾವುದು, ಯಾವ ರೂಪವನ್ನು ನೆನೆದರೆ ನಮ್ಮಲ್ಲಿ ಸತ್ವಗುಣದ ವಿಶೇಷವಾದ ಕಾರ್ಯ ಆಗುತ್ತೆ ಅಂದರೆ ಹೇಳುತ್ತಾರೆ. ಅತ್ರ ಶಮಾನಿಷು ಸರ್ವತ್ರ ತತ್ತನ್ನಾಮಕಾನಿ ಅನಿರುದ್ಧಸ್ಯ ರೂಪಾಣಿ ನಿಯಾಮಕಾನಿ ಧ್ಯೇಯಾನಿ. ಇದೆಲ್ಲ ಕಡೆ ಕೂಡ ಅನಿರುದ್ಧ ರೂಪಗಳನ್ನು ಚಿಂತನೆ ಮಾಡಬೇಕು. ಇಷ್ಟು ಮೊದಲು ಹೇಳಿದ್ದೆ ಹೌದಾ? ಮೊದಲೆಲ್ಲ ಕಡೆ ಹೇಳುವಾಗ ಸಪ್ತಗುಣದಲ್ಲಿ ಅನಿರುದ್ಧ ರೂಪ ಚಿಂತನೆ ಮಾಡಿ ಸ್ವಲ್ಪ ಮಾಡಿ ಏನು ಅಂದರೆ, ತತ್ತನ್ನಾಮಕಾನಿ ಅನಿರುದ್ಧಸ್ಯ ರೂಪಾಣಿ. ನಮ್ಮಲ್ಲಿ ಶಮ ಬೇಕಾ, ದೇವರಲ್ಲೇ ಮನಸ್ಸು ಬೇಕಾ? ಇಲ್ಲಿ ನಿಮ್ಗೇನು ಗೊತ್ತಾಯಿತು, ಇಡೀ ಸಾರಾಸರಟಾಗಿ ಸತ್ವಗುಣದಲ್ಲಿರುವ ಅನಿರುದ್ಧ ರೂಪದ ಪರಿಚಯ ಆಯಿತು. ಆದರೆ ಪ್ರತ್ಯೇಕ ಪ್ರತ್ಯೇಕ ಶಮ ಧಮ ಆಗಿರುವ ರೂಪಗಳ ಪರಿಚಯ ಆಗಲಿಲ್ಲ ಅಲ್ಲ, ಪ್ರಶ್ನೆಯೇ ಬರಲಿಲ್ಲ. ಅಂದರೆ ಹೇಳ್ತಾರೆ ತಪ್ತನ್ನ ಅಹಕಾನಿ ಅನಿರುದ್ಧಸ್ಯ ರೂಪಾಣಿ. ಅಂದರೆ ಇಷ್ಟು ನೋಡಿ, ಶಮ ದಮ ತಿತಿಕ್ಷ ಮೊದಲಾದ ಈ ಭಗವಂತನ ಅದೇ ಹೆಸರಿಟ್ಟುಕೊಂಡ ಭಗವದ್ ರೂಪಗಳು, ಅನಿರುದ್ಧ ರೂಪಗಳು. ಆ ಅನಿರುದ್ಧ ರೂಪಗಳು ಅಂತ ಹೇಳಿದರೆ ಈಗ ನೋಡಿ, ಒಂದು ರೂಪದ ಹೆಸರು ಶಮ, ಇನ್ನೊಂದು ದಮ, ಇನ್ನೊಂದು ತಿತಿಕ್ಷ. ಇಂಥ ರೂಪಗಳೆಲ್ಲ ನಿಮ್ಗೆ ಕೊಟ್ಟೆ, ಎಷ್ಟಿವೋ ಎಲ್ಲ ಚಿಕ್ಕ ಚಿಕ್ಕ ರೂಪಗಳು ಕೊಟ್ಟೆ ಆ ಗೊಂಬೆಗಳು. ಆ ಗೊಂಬೆಗಳೆಲ್ಲ ಸೇರಿಸಿ ಅನಿರುದ್ಧ ಆಯ್ತಾ. ಇವಾಗ ನಾವು ಅನಿರುದ್ಧನ ಚಿಂತನೆ ಮಾಡುತ್ತಾ, ಹೇ ಅನಿರುದ್ಧ ಸತ್ವಗುಣ ನಿಯಾಮಕ ನೀನೇನು ಮಾಡಬೇಕು ಇಲ್ಲಿ ಅಂತ ಹೇಳಿದರೆ, ಶಮ ಎಂಬ ನಿನ್ನ ರೂಪವನ್ನ ಪ್ರಕಟ ಮಾಡು, ದಮ ಎಂಬ ನಿನ್ನ ರೂಪವನ್ನ ಪ್ರಕಟ ಮಾಡು. ಬಿಂಬ ತನ್ನೊಳಗಿರತಕ್ಕಂಥ ಶಮ ಎಂಬ ರೂಪವನ್ನು ಪ್ರಕಟ ಮಾಡಿದರೆ ನಮ್ಮಲ್ಲಿ ಶಮ ಮೂಡುತ್ತೆ. ಹಾಗಾದ್ರೆ ಚಿಂತನೆ ಹೇಗೆ ಮಾಡಬೇಕು? ಕ್ರಮ ಅಂದರೆ ಶಮಾತ್ಮಕಾಯ ಅನಿರುದ್ಧಾಯ ನಮೋ ನಮಃ. ಅಂದರೆ ಅನಿರುದ್ಧ ಸತ್ವಗುಣ ಅದರೊಳಗಿರತಕ್ಕಂಥ ಸಂಪಾದನೆ ಅದು ಹೋಗೋಣ. ನಿಮಗೆ ಹೇಳಬೇಕಾದ್ರೆ ಅರ್ಥ ಆಗುವಂತೆ ಒಂದೇನಾದ್ರು ಆಗ್ಬೇಕಾಗಿದೆ ಪದಾರ್ಥ ನಾವು ತಗೊಳ್ತಾಯಿರ್ತೀರಲ್ಲ, ಅದರಲ್ಲಿ ಹೂವಿರು ಹೂ ಅನ್ಕೊಳ್ಳಿ, ಪ್ಲಾಸ್ಟಿಕ್ ಹೂ ತಗೊಂಡಿದ್ದೀರಾ, ಪ್ಲಾಸ್ಟಿಕ್ ಹೂ, ಅದಕ್ಕೆಲ್ಲ ರೆಕ್ಕೆಗಳು ಇವೆ. ಆ ರೆಕ್ಕೆಗಳು ಹೇಗಿವೆ? ಎಲ್ಲ ಮುದುರಿಕೊಂಡೇ ಒಳಗಿರುತ್ತೆ, ಹೂವು ಹಾಗೆ ಇರುತ್ತೆ. ನಾವು ಎಂದಾದರೂ ಈ ಹೂವನ್ನು ಮೇಲಕ್ಕೆ ತಳ್ಳುತ್ತೀವೋ, ತಳ್ಳಿದಾಗ ಎಲ್ಲ ರೆಕ್ಕೆಗಳು ಬೀಳುತ್ತೆ. ಆದರೆ ಈ ಹೂವು ಹಾಗೆ ಮಾಡ್ತಾ ಇಲ್ಲ, ಆ ಎಲ್ಲ ರೆಕ್ಕೆಗಳಿಗೆ ಕಳೆದ ಬಟನ್ ಸಿಗಲಿ. ಈ ಹೂವನ್ನು ಮೇಲಕ್ಕೆ ತೆಗೆದಾಗ ಯಾವ ಬಟನ್ ಪ್ರೆಸ್ ಮಾಡಿದರೆ ಆ ರೆಕ್ಕೆ ಮಾತ್ರ ಓಪನ್ ಆಗುತ್ತೆ. ಹಾಗೆ ಅನಿರುದ್ಧ ಎಂಬ ಹೂವನ್ನು ನಾವು ಚಿಂತನೆ ಮಾಡಲಿಕ್ಕೆ ಹೋದಾಗ ಅಲ್ಲಿ ಕ್ಷಮಾತ್ಮಕಾಯ ನಮಃ ಅಂದಾಗ ಆ ರೆಕ್ಕೆ ಬಿಡುಗಡೆ ಆಗುತ್ತೆ. ಹಾಗೆ ಒಂದೊಂದು 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 ನಮಗೆ ಬರ್ತಾ ಬರಬೇಕು. ಇದು ಬಿಂಬನಲ್ಲಿ ನಾವು ಗುಣಚಿಂತನೆ ಮಾಡಬೇಕಾದ ಕ್ರಮ. ನಮ್ಮ ಬಿಂಬನಲ್ಲಿ ಇಂಥ ಗುಣಗಳಿವೆ, ಇಂಥ ಕ್ಷಮಾತ್ಮಕ ನೀನು, ದಮಾತ್ಮಕ ನೀನು, ಪ್ರತಿಷ್ಠಾತ್ಮಕ ನೀನು ಅಂತ ಅನಿರುದ್ಧ ಚಿಂತನೆ ಮಾಡಿದರೆ ಅನಿರುದ್ಧ ಶಮಾತ್ಮಕ ರೂಪ ಪ್ರಕಟ ಮಾಡಿ ನಮ್ಮಲ್ಲಿ ಶಮ ಎಂಬ ಗುಣ ಬರುವಂತೆ ಮಾಡುತ್ತಾನೆ. ನಂತರ ಆ ಗುಣ ಮೂಡ್ತಾ ಬಂತ ಒಳಗೆ ಇಲ್ಲಿ ಸಂಶಯ ಬರುತ್ತೆ. ನೀವೇನು ಹೇಳ್ತೀರಾ? ನೀವು ಹೇಳಿದ್ದೇ ನಾವು ಮಾಡ್ತಾ ಹೋಗ್ತೀವಿ, ನಾವು ಮಾಡಿದ್ದು ಸರಿ ಅಂತ ಹೇಳೋಣ ಆದರೆ ಅಲ್ವಾ ಸಾಧನೆ ಮಾಡ್ತಾ ಇದ್ರೆ ಸರಿ ಅಂತ ಹೇಳೋ ಮಾತ್ರ ಯಾರು ನಿಮಗೂ ನಾವು ಒಳಗೆ ಒಳಗೋ ಕಾಣಿಸಲ್ಲ. ಒಳಗೆ ಬಿಡೋದು ಸರಿ ಅಂತ ಹೇಳಿ ಗೊತ್ತಾಗುತ್ತೆ ಅಂದರೆ 24 ಜನ ಜ್ಞಾನಿಗಳು ಗೊತ್ತಿದ್ದಾರೆ, ಸ್ವಾಭಿಮಾನಿಗಳೇ ಒಳಗೆ ಇನ್ಸ್ಪೆಕ್ಟರ್ಸ್ ಗೊತ್ತಿದ್ದಾರೆ. ಅವರ ಧ್ಯಾನ ಮಾಡುತ್ತಾ ಅವರ ಚಿಂತನೆ ಮಾಡುತ್ತಾ ಸಾಧನೆ ಮುಂದಾಗುತ್ತೆ. ಆದರೆ ಸ್ವಪ್ನದ ಮೂಲಕ ಸೂಚನೆ ಕೊಡ್ತಾ ಹೋಗ್ತಾರೆ, ನೋಡು ಈ ಗುಣದ ಚಿಂತನೆ ಇಷ್ಟು ಮಾಡ್ತಾ ಇದೆಯಾ, ಹೇಗೆ ಬರ್ತಾ ಇದೆ, ಇಷ್ಟಾಗಿದೆ, ಮುಂದಿಷ್ಟು ಬರಬೇಕು ಎಲ್ಲ ಇನ್ ಡೀಟೇಲ್ ಆಗಿ ಒಳಗೆ 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 ಕೊಡ್ತಾ ಹೋಗ್ತಾರೆ. ಇದು ಸಾಧನ ಅಂದರೆ ಇದರ ಪರಿಚಯದಲ್ಲಿ ಇರಲ್ಲ, ಒಳಗೆ ಮಣಿ ಅಂತೂ ಗೊತ್ತಿರಲ್ಲ, ಏನೋ ಮಾಡ್ತಾ ಹೋಗ್ತಾ ಇರ್ತೀವಿ. ಅತ್ತೆಗೆ ಕಾಶ ಇರುವುದು ಮಾಡುವ ಈ ಕಂಪನಿ ಹಾಕು ಮಾಡೋಣ, ಕರ್ಮಾನುಷ್ಠಾನ ಮಾಡಲೇಬೇಕು, ನಿರೋಕ್ತ ಕರ್ಮಾನುಷ್ಠಾನ ಮಾಡಬೇಕು. ಅದರಲ್ಲೇ ಕೂಡಬೇಡ, ಒಳಗಿನ ತತ್ವಗಳ ರಹಸ್ಯ ತಿಳಿದು ಆ ರೀತಿ ಮಾಡುತ್ತಾ ಮೇಲಿನ ಕರ್ಮಗಳನ್ನು ಮಾಡ್ತಾ ಬನ್ನಿ. ಯಾವ ದಾಸರು ಅವ್ರು ಮಾಡುವಂತಹ ನಿತ್ಯ ಕರ್ಮಾನುಷ್ಠಾನ ಬಿಡಲಿಲ್ಲ, ತಮಗೆ ದಾರಿ ಬಿಡಲಿಲ್ಲ, ಕಲಶಗಳು ಬಿಡಲಿಲ್ಲ, ಎಲ್ಲರೂ ಎಲ್ಲವೂ ಮಾಡಿದರು. ಆದರೆ ಒತ್ತು ಎಲ್ಲಿ ಜಾಸ್ತಿ ಇದ್ರೆ 90% ಅಥವಾ 100 ಜ್ಞಾನಕ್ಕೆ ಚೂರು ಭಾಗ ಎಷ್ಟು ಮಾಡಬೇಕು ಅಷ್ಟು ಕರ್ಮ ಇಟ್ಟುಕೊಂಡು ಅಲ್ಲೂ ದೇವರನ್ನೇ ಕಾಣ್ತಾ ಹೋಗಬೇಕು. ಆದ್ದರಿಂದ ಜ್ಞಾನಕ್ಕೆ ಪ್ರಾಧಾನ್ಯ, ಜ್ಞಾನಕ್ಕೆ ಪ್ರಾಧಾನ್ಯ ಅಂದಷ್ಟು ಮಾತ್ರಕ್ಕೆ ವೇದೋಕ್ತ ಕರ್ಮಾನುಷ್ಠಾನಕ್ಕೆ ಪ್ರಾಧಾನ್ಯ ಇದ್ದೇ ಇದೆ. ಆ ಕರ್ಮದಲ್ಲಿ ದೇವರನ್ನ ನೋಡಬೇಕೆಂಬ ತಾತ್ಪರ್ಯ ನಮ್ಮಲ್ಲಿಗೆ ಶ್ರೀಕೃಷ್ಣ.
ಯಾರಾದರೂ ಈಗ ಪ್ರೆಸೆಂಟಲ್ಲಿ ನಮ್ಮ ಕಾಣಾಂತವ್ರು ಯಾರಾದರೂ ಮಾಡ್ತಾ ಇರೋ ಪ್ರಶ್ನೆ ಸರಿಯಾಗಿ ಇಷ್ಟು ವಿಚಾರ, ಯಾಕೆಂದರೆ ಒಂದು ತುಂಬ ಶಿವಾ ಕಾಣುತ್ತಾರೆ.
ಅವ್ರನ್ನ ಕೇಳಿದ್ರೆ
ಚೆನ್ನಾಗಿರ್ತದೆ.